ஸ்ரீகுருப்போ நம. ஹரிஹி ஓம். ஜக்ரீவம் சிதானந்த விக்ரஹம் சதனுக்ரஹம் சுஷக்ரீவச்சித சாபான் மணிக்ரீவ விமோசனம் ஸ்வநாம கிரஹணா தேவ நிரஸ்த கிரஹ விக்ரஹம் விருந்தாவனகதம் வந்தே பிரம்ம ருத்ரேந்திர வந்திதம் ஸ்வாந்தஸ்தானந்த சையாய பூர்ண ஜான ரசாரணசே உத்துங்க வாக்தரங்காய மத்வதுப்தாப்தயே நம. குருமகில குணஜம் சத்வனைகாபிவாசம் சமதம பரிநிஷ்டம் சத்வநிஷ்டம் வரிஷ்டம் சகல சுஜனசிஷ்டம் நித்ய நிர்பூத கஷ்டம் ஹயமுகபத நிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்ய தர்ம ரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்த லீலா கோபால பாலிதா வித்யாபயோநிதீன் வந்தே ப்ரஹ்ம வித்யா குருன் நம. ப்ரஹ்மச்சர்ய ஹரிப்ரீதி சுவித்யா வாதசாரிண இஷ்டதான் கஷ்டஹர்த்ருன்னஹ வித்யாமான்யான் முனீன் நம. வாஜராஜபதத்வந்த்வா வாரிஜாசக்தமானசான் விஸ்வப்ரிய குருன் வந்தே மந்தோஹம் தேவிசுத்தயே. சத்யம் சத்யம் புனசத்யம் விஷ்ணுதீர்த்தப்ரசாததா சர்வே காமா பவந்தேவா சபதோ பிம்பசந்நிதௌ. சிந்தாமணிம் சபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். ஸ்ரீகுருப்யோ நம. ஹரி ஓம். ஓம் ஜன்மாஞ்சஸ்ய தோனுமயாதிந்திரதோஷார்த்தேஷ்வபிக்னஸ்வராட் ಭಗವಂತನ ಮೇಲೆ ಪ್ರಶ್ನೆ. ಇವ ಸಮ, ಎಲ್ಲರಿಗೂ ಸಮನಾಗಿರಬೇಕು. ಸಮನಾಗಿರಬೇಕಾದವ ವಿಷಮನಾಗಿದ್ದಾನೆ, ಕಾರಣ ಏನು? ಇಂದ್ರನ ಪಕ್ಷಪಾತ ವಹಿಸ್ತಾನೆ, ದೈತ್ಯರನ್ನ ಕೊಲ್ತಾ ಇದ್ದಾನೆ. ಹಾಗಾದರೆ ಪುರಾಣಗಳು ಹೇಳುತ್ತೆ, ದೇವತೆಗಳಂದ್ರೆ ದೇವರಿಗೆ ಪ್ರೀತಿ ಅಂದ್ರೆ ಏನೋ ಇರಬೇಕು. ದೇವತೆಗಳಿಂದ ದೇವರಿಗೆ ಏನೋ ಲಾಭ ಬರ್ತಾ ಇದೆ, ಅದಕ್ಕೆ ಪ್ರೀತಿ ಮಾಡ್ತಾ ಇದ್ದಾನೆ. ದೈತ್ಯರಿಂದ ಏನೂ ಇಲ್ಲ, ದ್ವೇಷ ಬರ್ತಾ ಇದೆ, ಅದಕ್ಕೆ ದ್ವೇಷ ಮಾಡ್ತಾ ಇದ್ದಾನೆ. ಅಂದರೆ ಉತ್ತರ ಕೊಟ್ಟರು, ಭಗವಂತ ದೇವತೆಗಳನ್ನು ಪ್ರೀತಿ ಮಾಡುವುದೇನು ಸತ್ಯ, ಎರಡು ಮಾತಿಲ್ಲ. ಆದರೆ ಇವನಿಗೆ ಸ್ವಭಾವ ಸಿದ್ಧವಾಗಿ ಯಾರ ಮೇಲೂ ಪ್ರೀತಿ ಇಲ್ಲ, ಯಾರ ಮೇಲೂ ದ್ವೇಷ ಇಲ್ಲ, ಯಾರಲ್ಲೂ ಉದಾಸೀನೂ ಅಲ್ಲ. ಅಂದರೆ ಅರ್ಥ ಏನು ಅಂದರೆ, ತನಗೆ ಯಾರಿಂದಲೋ ಏನೋ ಲಾಭ ಆಗುತ್ತೆ ಎಂಬ ಪ್ರೀತಿ, ಆದ್ದರಿಂದ ಪ್ರೀತಿ ತೋರುವುದು ಇವನಲ್ಲಿಲ್ಲ. ತನಗೆ ಯಾರಿಂದ ತೊಂದರೆ ಆಗುತ್ತೆ ಆದ್ದರಿಂದ ದ್ವೇಷ ಮಾಡೋಣ ಅಂತ ಅಂಥ ದ್ವೇಷ ಇವನಲ್ಲಿಲ್ಲ. ತನಗೆ ಯಾವುದೂ ಇಲ್ಲ ಅವರಿಂದ, ಆದ್ದರಿಂದ ಉದಾಸೀನ ಎಂಬುದಿಲ್ಲ. ಅಂದ್ರೆ ತನಗೆ ಏನಾಗುತ್ತೋ ಅದರ ಮೇಲೆ ಪ್ರೀತಿ ದ್ವೇಷ ಉದಾಸೀನತ ತೋರುವುದು ಇವನಿಗಿಲ್ಲ. ಆದರೆ ದೇವತೆಗಳು ಏನು ಪೂಜೆಗಳು ಮಾಡಿದ್ರೂ ಇವನಿಗೆ ಬರುವುದೇನೂ ಇಲ್ಲ, ದೈತ್ಯರು ದ್ವೇಷ ಮಾಡಿದ್ರು ಇವನು ಹೋಗೋದೇನೋ ಇಲ್ಲ. ಅಂಥ ಕಾಲಕ್ಕೆ ಯಾಕೆ ಹೀಗೆ ಅಂದರೆ, ಹೇಳುತ್ತಾರೆ ದೇವತೆಗಳು ಸಹಜ ಸಜ್ಜನರು, ಅವರು ಎಲ್ಲರಿಗೆ ಒಳ್ಳೇದು ಮಾಡುತ್ತಾರೆ, ಅವರ ಸ್ವಭಾವಕ್ಕೆ ತಕ್ಕಂತೆ ಅವರನ್ನ ಪ್ರೀತಿ ಮಾಡುತ್ತಾರೆ. ದೈತ್ಯರು ಸ್ವಭಾವತಃ ದುಷ್ಟರು, ಅವರ ದುಷ್ಟ ಸ್ವಭಾವಕ್ಕೆ ತಕ್ಕಂತೆ ಅವರಲ್ಲಿ ಶಿಕ್ಷಾ ಕೊಡುವ ದ್ವೇಷ. ಅಂದ್ರೆ ದ್ವೇಷ ಅಂದ್ರೆ ತನಗಿವರು ಶತ್ರುಗಳಲ್ಲ, ಯಾವ ರೀತಿಯಲ್ಲಿ ಇವರು ದುಷ್ಟತ್ವದಿಂದಾಗಿ ಅವರನ್ನ ಶಿಕ್ಷಾ ಮಾಡುತ್ತಾರೆ ಇಷ್ಟೇ ಹೊರತು ತನಗೆ ಬೇಕಾದವರು ತನಗೆ ಬೇಡದವರು ಅಂತ ದೇವರಿಗೆ ಯಾರು ಇಲ್ಲ. ಆದರೆ ಜಗತ್ತಿಗೆ ಒಳ್ಳೇದು ಮಾಡದವರು ಅಂದ್ರೆ ನನ್ನವರು ಅಂತಾನೆ, ತಾನು ಜಗತ್ತಿಗೆ ಒಳ್ಳೇದು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಂಥವರು ಯಾರು ಇರ್ತಾರೆ ಅವರ ಮೇಲೆ ಪ್ರೀತಿ ಮಾಡುತ್ತಾರೆ. ಈ ಪ್ರೀತಿ ಮಾಡುವುದು ಸಮತ್ವವೇ. ಯಾರು ಜಗತ್ತಿಗೆ ಒಳ್ಳೇದು ಮಾಡುತ್ತಾರೆ, ಎಲ್ಲರೂ ಚೆನ್ನಾಗಿರಲಿ ಅಂತ ಬಯಸ್ತಾರೆ, ಅಂಥವರ ಮೇಲೆ ಪ್ರೀತಿ ಮಾಡಿ ಚೆನ್ನಾಗಿರಿಯಪ್ಪ ಅಂತ ಹೇಳುವುದು ದೇವರಿಗೆ ಸಮವೇ, ಸಮತ್ವವೇ ಕಾಣುತ್ತೆ. ಯಾಕೆ ಅಂದರೆ ಇಂದ್ರ ಇಡೀ ಜಗತ್ತಿಗೆ ಒಳ್ಳೇದು ಮಾಡುವ, ಅಂಥವನಿಗೆ ಒಳ್ಳೇದು ಮಾಡಲಿಕ್ಕೆ ಹೋದ್ರು. ದೈತ್ಯರು ಇಡೀ ಜಗತ್ತಿಗೆ ಕೆಟ್ಟದ್ದು ಮಾಡುತ್ತಾರೆ, ಆದ್ದರಿಂದ ಅವರನ್ನು ಸಂಹಾರ ಮಾಡುತ್ತಾರೆ ಅಷ್ಟೇ ಹೊರತು ತನಗೇನೋ ಬೇಕು ಅಂತ ಇಲ್ಲ. ಹೌದು, ಹಾಗಾದ್ರೆ ಜಗತ್ತಿಗೆ ಇವರು ಕೆಟ್ಟದ್ದು ಮಾಡುತ್ತಾರೆ, ಆದ್ದರಿಂದ ದೈತ್ಯರಿಗೆ ಯಾವಾಗ್ಲೂ ಪರಾಜಯವೇನ, ಅವರನ್ನು ಕೊಲ್ಲೋದೇನ ಅಂದರೆ ಇಲ್ಲ. ಆಯಾ ಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಅವರು ಕೆಟ್ಟವರಾದರೂ ಸರಿ ಅವರನ್ನ ಮೇಲಕ್ಕೆ ಎತ್ತಿ ಹಿಡಿಯುತ್ತಾನೆ ಭಗವಂತ. ಇದು ಭಗವಂತನ ಲಕ್ಷಣ. ಜಯಕಾಲೇತು ಸತ್ವಸ್ಥ ದೇವರ್ಷೀನ್, ದೇವತೆಗಳನ್ನ ಋಷಿಗಳನ್ನ ಎತ್ತಿ ಹಿಡಿತಾನೆ, ಮೇಲೆ ತರ್ತಾನೆ. ರಜಸಃ ಅಸುರಾನ್, ರಜೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ವಿಶೇಷವಾಗಿ ಅಸುರರನ್ನ ಮೇಲೆ ತರ್ತಾನೆ. ತಮಸಃ ಯಕ್ಷರಕ್ಷಾಂಶ, ತಮೋಗುಣಕ್ಕೆ ಉನ್ನಾಹ ಕಾಲ ಬಂದಾಗ ಯಕ್ಷರನ್ನ ರಾಕ್ಷಸರನ್ನ ಮೇಲೆ ತರ್ತಾನೆ. ಮತ್ತು ನಮ್ಮ ಪ್ರಶ್ನೆ ಎಲ್ಲಿ ಅಂತ, ಹೊರಗಡೆ ಮಾತ್ರ ಅಲ್ಲ ಒಳಗಡೆ ಕೂಡ ಅಂದ್ರು. ಇದು ಭಾಗವತ. ಇಷ್ಟರವರೆಗೂ ನಮ್ಗೆ ಗೊತ್ತಿದ್ದೇನು, ಹೊರಗಡೆ ದೇವತೆಗಳಿದ್ದಾರೆ, ಅಸುರರಿದ್ದಾರೆ, ದೈತ್ಯರು ಇದ್ದಾರೆ, ಅವರವರ ಗುಣ ಅನುಸಾರ ಅದು ಯಾವಾಗ ಉನ್ನಾಹ ಕಾಲ ಬರುತ್ತೆ ಅವರನ್ನು ಮೇಲೆ ತರ್ತಾನೆ ಅಂತ ಒಂದು. ಹೌದು, ಆದರೆ ಅವರೆಲ್ಲ ಎಲ್ಲೋ ಇಲ್ಲ, ಒಂದು ರೂಪದಿಂದ ನಮ್ಮಲ್ಲೇ ಕೂತಿದ್ದಾರೆ. ನಮ್ಮ ಪ್ರಾರಬ್ಧ ಕರ್ಮಾನುಸಾರ ನಮ್ಮಲ್ಲಿ ಯಾವ ಗುಣ ಮೇಲಕ್ಕೆ ಬರಬೇಕು ಅಂತಿರುತ್ತೋ ಆ ಗುಣಕ್ಕೆ ತಕ್ಕಂಥವರನ್ನ ನಮ್ಮಲ್ಲಿ ಮೇಲಕ್ಕೆ ತರ್ತಾರೆ. ನಮ್ಮಲ್ಲಿ ಸತ್ವಗುಣ ಮೇಲಕ್ಕೆ ಬಂದಿದ್ರೆ, ಪ್ರಾರಬ್ಧ ಕರ್ಮದಲ್ಲಿ ಸತ್ವಗುಣ ಮೇಲಕ್ಕೆ ಬರಬೇಕು ಇವತ್ತು ಅಂತಿದ್ರೆ, ಅವತ್ತು ದೇವತೆಗಳನ್ನ ಮೇಲೆ ವಿಜೃಂಭಣೆ ಮಾಡುವಂತೆ ಮಾಡಿ ಅವರ ಮೂಲಕ ಸಾತ್ವಿಕ ಕಾರ್ಯಗಳು ಮಾಡಿ, ಇಲ್ಲ ವಿಶೇಷವಾದ ರಜೋಗುಣದ ಕಾರ್ಯ, ಇವತ್ತೆಲ್ಲ ಬರೀ ಕೆಲಸ ಡ್ಯೂಟಿ ಅದೇ ಆಯಿತು, ರಜೋಗುಣದವರನ್ನೇ ಪ್ರೇರೇಪಣೆ ಮಾಡಿ ಬರೀ ಕೆಲಸ, ದೇವರ ಸ್ಮರಣೆ ಇಲ್ಲ ಏನೂ ಇಲ್ಲ, ಹಾಗೆ ಮಾಡಿಸ್ತಾನೆ. ತಮೋಗುಣದವರನ್ನ ನಮ್ಮಲ್ಲಿ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ತಮೋಗುಣದ ಕಾರ್ಯ ಆಗಬೇಕಾದ್ರೆ ತಮೋಗುಣದವರಿಗೆ ಶಕ್ತಿ ಕೊಟ್ಟು ಮಿಕ್ಕವರನ್ನ ಮಲಗುವಂತೆ ಮಾಡಿ ಅವರಿಂದ ಎಲ್ಲ ಕಾರ್ಯ ಮಾಡಿಸ್ತಾನೆ. ಇದು ಹೊರಗು ಒಳಗು ಆಗುವ ಕಾರ್ಯ. ಇದು ಆಧ್ಯಾತ್ಮಿಕ ಭಾಗವತ, ಅದು ಹೊರಗೆ ನಡೆಯುವ ಭಾಗವತ. ಇಲ್ಲಿ ಪ್ರಶ್ನೆ ಬಂತು, ಇಂದ್ರ ಇದ್ದಾನೆ, ಇಂದ್ರನಿಗಾಗಿ ದೈತ್ಯರನ್ನ ಕೊಂದ, ಇಲ್ಲೂ ಕೊಲ್ತಾನಂತೆ. ಇಲ್ಲೂ ಇಂದ್ರ ಇದ್ದಾನೆ, ಮನೋಭಿಮಾನಿ ಇಂದ್ರ, ಮನೋಭಿಮಾನಿ ಇಂದ್ರ ಜೀವರಿಂದ ಒಳ್ಳೆ ಸಾಧನೆ ಮಾಡಿಸಬೇಕು ಅಂತ ಪ್ರಯತ್ನ ಪಡುವಂತಹ ವ್ಯಕ್ತಿ, ಸಜ್ಜನರಾದವರು ಒಳ್ಳೆ ಮೇಲಕ್ಕೆ ಬರಬೇಕು ಅಂತ ಸದಾ ಪ್ರಯತ್ನ ಮಾಡುತ್ತಾ ನಮ್ಮನ್ನ ಕೈ ಹಿಡಿಯಬೇಕು ಅಂತ ನೋಡೋ ವ್ಯಕ್ತಿ, ಆದರೆ ಅವನಿಗೆ ವಿರುದ್ಧವಾಗಿ ನಮ್ಮಲ್ಲಿ ಕೆಲಸ ಮಾಡುತ್ತಾ ಇರುತ್ತಾರೆ. ಅದಕ್ಕೆ ಯಾವಾಗಾದರೆ ಇಂದ್ರಾದಿ ದೇವತೆಗಳು ನಮಗೆ ಕೈ ಹಿಡಿಬೇಕು ಅಂತ ನೋಡುತ್ತಾರೋ ಆಗ ಭಗವಂತ ಅವರಿಗೆ ಉನ್ನಾಹ ಕೊಟ್ಟು ಇವರನ್ನ ಕಡಿಯುತ್ತಾನೆ. ಅವಾಗ ಏನಾಗುತ್ತೆ, ನಮಗೆ ತೊಂದರೆ ಕೊಡುವಂತ ನಾನಾ ರೀತಿಯಾಗಿರತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ ಆ ವೇಷದ ದೈತ್ಯರು ಅವರನ್ನ ಕತ್ತರಿಸಿ ಇವರಿಗೆ ಉನ್ನಾಹ ಕೊಟ್ಟು ನಮ್ಮನ್ನ ರಕ್ಷಣೆ ಮಾಡುತ್ತಾನೆ. ಇದು ಒಳಗಿನ. ಹಾಗಾದರೆ ಎದ್ದೆದ್ದು ನಡೆದು ಹೋಗಿದೆ ಭಾಗವತ, ಇಲ್ಲಿ ನಡೆಯಬೇಕಾಗಿದೆ. ಸೇಮ್ ರೆಪ್ಲಿಕಾ ನಮ್ಮ ಶರೀರದಲ್ಲಿ ಅಂತ ಚಿಂತನೆ ಮಾಡಿ ಅದು. ಹಾಗಾದರೆ ಇನ್ನ ಸ್ವಲ್ಪ ಆಡಕ್ ಹೋಗ್ತಾರೆ. ಇಲ್ಲಿ ದೇವರಿಗೆ ಯಾರು ಸ್ತೋತ್ರ ಮಾಡಿದ್ರು ಏನೂ ಸಂತೋಷ ಇಲ್ಲ, ಬೈದರೂ ದುಃಖ ಇಲ್ಲ ಅಂದ್ರಲ್ಲ, ಯಾಕೆ ನಮಗೆ ಬರ್ತಾ ಇದೆ ಆತನಿಗೆ ಯಾಕೆ ಬರ್ತಾ ಇಲ್ಲ? ಸಪ್ತಮಸ್ಕಂದ ಭಾಗವತ ಪ್ರಾಯಶಃ ಯಾರು ಪೂರ್ಣ ಕೇಳಿದ್ರಲ್ಲ, ಸಪ್ತಾಹ ಭಾಗವತದಲ್ಲಿ ಸಪ್ತಮಸ್ಕಂದ ಹೇಳಲಿಕ್ಕೆ ಆಗಲ್ಲ, ಚೂರು ನರಸಿಂಹದೇವ್ ಕರ್ಕೊಂಡ್ಬರ್ತೇವೆ ಅಷ್ಟೇ ಹೊರತು ಕಥಾ ಹೇಳಿ ಪ್ರಮೇಯ ಭಾಗಗಳು ಹೇಳಲಿಕ್ಕೆ ಆಗಲ್ಲ. ಪೃಷ್ಠಪದಿಯಲ್ಲೂ ಅಷ್ಟೇ ಆಗಲ್ಲ, ಯಾಕಂದ್ರೆ 15 ದಿವಸ ಅಂತ ಹೆಸರಷ್ಟೇ ಹೊರತು ಎಲ್ಲ ಹದಿನಾಲ್ಕು ಎರಡು ಏಕಾದಶಿ ಬಂದಿದೆ ಕೃಷ್ಣಾರ್ಪಣ ಅಲ್ವಾ, ಎರಡನೇ ಏಕಾದಶಿ ಪ್ರವಚನ ಯಾರು ಮಾಡ್ತಾರೋ ಗೊತ್ತಿಲ್ಲ, ಎಷ್ಟು ಜನ ಮಾಡ್ತಾರೋ ಗೊತ್ತಿಲ್ಲ, ಮಾಡುವರು ಉಪವಾಸ ಮಾಡುವರು ಎರಡನೇ ಏಕಾದಶಿ ಕಂಟಿನ್ಯೂಸ್ ಪ್ರವಚನ ಯಾರು ಮಾಡ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಪ್ರವಚನಕ್ಕೆ ಅಂತ ಬಂದ್ರೆ ಮತ್ತು ಮನೆಯಲ್ಲಿ ಸುಸ್ತಾಗಿ ಬಿಟ್ಬಿಡ್ತಾರೆ, ಬಾರದಿದ್ರೆ ವಿಚ್ಛೇದ ಆಗುತ್ತೆ, ಅದೇನ್ ಮಾಡ್ತಾರೆ ನೋಡಬೇಕು. ಸರಿ, ನಂತರ ಒಳಗಿನ ರಹಸ್ಯಗಳು ತಿಳಿಸಿಕೊಡುತ್ತಾರೆ. ನಮಗೆ ಯಾಕೆ ಹೇಗೆ ಯಾರಾದರೂ ಅಭಿಮಾನ ತೋರಿಸಿದ್ರೆ ಬಹಳ ಅವರಿಗೆ ರಿಯಾಕ್ಷನ್ ಕೊಡ್ತೇವೆ, ಯಾರಾದರೂ ದ್ವೇಷ ಮಾಡಿದ್ರೆ ತುಂಬಾ ಇದು ಮಾಡುತ್ತೇವೆ. ದೇವರು ಅದೇನು ಮಾಡಲ್ಲ, ಅವನಿಗೆ ತನಗೆ ಅಂತ ಏನು ಇಟ್ಕೊಂಡಿಲ್ಲ. ಯಾಕೆ ಅಂದರೆ
ಅವನಿಗೆ ಪ್ರತ್ಯೇಕ ಶರೀರ ಅಂತಿಲ್ಲ, ಎರಡನೇ ಶರೀರ ಇಲ್ಲ. ನಮಗೊಂದು ಪ್ರಾಪರ್ಟಿ ಕೂತಿದೆ, ಯಾವುದು ಲಿಂಗ ದೇಹ, ಅದು ಕಂಟಿಕೊಂಡು ಈ ದೇಹ ಕೂತ್ಕೊಂಡಿದೆಯಲ್ಲ, ಇದರಿಂದಾಗಿ ನಮಗೇನಾಗ್ತಾ ಇದೆ, ಲಿಂಗ ದೇಹದ ಪ್ರಭಾವ ಏನು ಅಂತ ಪ್ರಶ್ನೆ. ಅವ್ರು ಹೇಳ್ತಾರೆ, ತಾನು ನಮ್ಮಿಂದ ಬೇರಾಗಿದ್ರು, ನಾವು ಆ ಶರೀರ ಅಲ್ಲದಿದ್ರು, ಅದೇ ನಾವು ಎಂಬ ಭಾವನೆ ಹುಟ್ಟಿಸುವುದೇ ಲಿಂಗ ದೇಹ. ಶರೀರವೇ ನಾನು ಎಂಬ ಭಾವನೆ ಹುಟ್ಟಿಸುವುದೇ ಲಿಂಗ ದೇಹದ ಪ್ರಭಾವ. ಯದ್ಯಪಿ ಅದು ಬೇರೆ ಜಡ, ನಾವು ಚೇತನ, ಆದರೆ ಎಂದಾದರೂ ಹುಟ್ಟಿದ ಕಾಲಕ್ಕಿಂತ ಇಷ್ಟವರು ಕನ್ನಡಿ ನೋಡಿಕೊಂಡ ಕಾಲಕ್ಕೆ ಯಾರೊಬ್ಬರಿಗಾದರೂ ಇದು ನಾನಲ್ಲ ಅಂತ ಬಂತ? ಪ್ರಾಯಶಃ ಬರಲಿಲ್ಲ, ಬಂದಿದ್ರೆ ಗೆದ್ರು ಅಂತ ಅರ್ಥ. ಬರೆಯಲ್ಲ, ಯಾಕಂದ್ರೆ ಇದು ಬರಲಿಕ್ಕೆ ಬಿಡಲ್ಲ. ಹಾಗೆ ಹೇಳ್ತಾರೆ, ನಾವು ಈ ಶರೀರನೇ ನಾನು ಒಂದು ಅಂತ ಅಂದುಕೊಂಡದ್ದಕ್ಕೆ ಈ ಶರೀರಕ್ಕೆ ಯಾರಾದರೂ ಅವ್ರು ನೋಡ್ಲಿಕ್ಕಾಗತ್ತ? ನಮ್ಮನ್ನ ಒಳಗೆ ಜೀವನ ನೋಡ್ಲಿಕ್ಕಾಗತ್ತ? ನೋಡಲ್ಲ. ಅವ್ರು ನೋಡೋದೇನು? ಶರೀರವನ್ನೇ. ಶರೀರಕ್ಕೆ ಸನ್ಮಾನ ಮಾಡಿದ್ರೆ ನಮಗೆ ಸನ್ಮಾನ, ಶರೀರಕ್ಕೆ ಅವಮಾನ ಮಾಡಿದ್ರೆ ನಮಗೆ ಅವಮಾನ, ಇದನ್ನ ಕತ್ತರಿಸಿದ್ರೆ ನಾವು ಸತ್ತುವು ಅಂತ ಈ ತರ ಬರ್ತಾ ಇದೆ. ಹೇಳ್ತಾರೆ, ಅಭಿಮಾನದಿಂದಾಗಿ ಬಂತು. ಷೋಡಶಿ ಶುರುವಾಯಿತು, ಇಲ್ಲಿ ಷೋಡಶಿ ಬಂದದ್ದೇ ಇಲ್ಲಿ ಹುಟ್ಟು ಕೊಡ್ತಾ ಇರ್ತದೆ. ಕುಂಸ್ಕೃತ ಭಾಗವತ ಅಭಿಮಾನದಿಂದಲೇನೆ ನಿಮಗೆಲ್ಲ ಬರ್ತಾ ಇದೆ. ಅಭಿಮಾನ ತೆಕ್ಕೊಂಡ್ಬಿಟ್ರೆ ಚೆನ್ನಾಗಿರ್ತೀರಾ, ಅವಾಗ ಯಾರೇನಂದ್ರೂ ನಿಮಗಾಗಲ್ಲ ಅಂಬುದು ಆ ರಹಸ್ಯ ತೆಕ್ಕೊಂಡು ಬರ್ತಾ ಇದ್ದಾರೆ. ಸರಿ, ಇನ್ನೂ ಸ್ವಲ್ಪ ಆಳಕ್ಕೆ ಹೋದ್ರೆ, ಅರಣ್ಯಕಾಚಾರ ಮಾರ್ಗದಲ್ಲಿ ಹೋದರೆ, ಭಾಗವತ ಕೇಳ್ತಾ ಇದ್ದೀರಾ, ಈ ಶರೀರ ನೀವಲ್ಲ, ಅಭಿಮಾನ ಬಿಟ್ಟರೆ ನಿಮಗೂ ಕೂಡ ಸಂಸಾರ ಬಂದು ಬಿಡುತ್ತೆ ಅಂತ ಗೊತ್ತಾಯಿತು ಪ್ರವಚನದಲ್ಲಿ. ಮುಂದೇನು ಅಂತ ಕೇಳಿದ್ರು. ಆಯ್ತು, ಮತ್ತು ಭಾಗವತ ಕೇಳುವವರೆಗೂ ಮತ್ತು ಕೇಳ್ತೀವಿ. ಈಗ ಕೇಳಿದ ಮೇಲೆ ಒಳಗಿದ್ದ ಅಹಂಕಾರ ಹೋಗ್ಬೇಕಲ್ಲ, ನಾನೇ ಈ ಶರೀರ ಅಂಬುದು ಹೋಗಬೇಕಲ್ಲ. ಹೋಗಬೇಕಾದ್ರೆ ಟ್ಯಾಬ್ಲೆಟ್ ದಿನಾಗೂ ತಗೊಳ್ಳಿ ಅಂದ್ರು. ಕ್ಲೀನ್ ಟ್ಯಾಬ್ಲೆಟ್ ಬಾಯಲ್ಲಿರಬೇಕಂತೆ. ಈ ಶರೀರ ನಾನಲ್ಲ, 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 ನಾನಲ್ಲ ಎಂದು ಇದೊಂದು ಮಂತ್ರ ಹೌದು ಅಂತ ಹೇಳ್ತಾರೆ ದೊಡ್ಡವರ ಜಪ ಮಾಡಿದ್ದು. ಅಂತರಂಗದಲ್ಲಿ ಕೂತು ಈ ಶರೀರ ನಾನಲ್ಲ, ನಾನಲ್ಲ ಅಂಬುದು ಎಷ್ಟು ಜಪ ಮಾಡಿರ್ತಾರೆ ಅಂದ್ರೆ ಅವರಿಗೆ ಅದು ಸಿದ್ಧಿ ಆಗೋ ಪರ್ಯಂತ. ಇನ್ನು ಕನಸಲ್ಲೂ ಕೂಡ ಈ ಶರೀರ ಕನ್ನಡಿಯಲ್ಲಿ ನೋಡಿದ್ರೆ ನಾನಲ್ಲ, ನಾನಲ್ಲ ಅಂತ ಬರ್ತಾ ಇರ್ಬೇಕು. ಆ ತರ ಒಂದು ವಿಷಯವನ್ನ ಹೇಳ್ಕೊಡ್ತಾರೆ. ಹಾಗಾದ್ರೆ ಪ್ರಾಕ್ಟಿಕಲ್ಲಿ ನಾವು ಅಪ್ಲೈ ಮಾಡಿದರೆ ಇದು ಗುರಿ ಇಟ್ಕೋಬೇಕು. ಇವತ್ತು ಈ ವರ್ಷ ಇವತ್ತು ಶುರು ಮಾಡ್ತಾ ಇದ್ದೀವಿ, ಏನು ಇದು ನಾನಲ್ಲ ಅಂಬುದು ಸತತ ಚಿಂತನೆ ಮಾಡಬೇಕು ಅಂಬುದು. ಆದಷ್ಟು 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 ಮಾಡ್ತಾ ಮಧ್ಯೆ ಮಧ್ಯೆ ಟೆಸ್ಟ್ ಮಾಡೋದು. ಎಷ್ಟೋರಿಗೆ ಬಂತು, ಏನು ತಲೆ ಇಲ್ಲದೆ ನೋಡಿದ ಕಾಲಕ್ಕೆ ಇದು ನಾನು ಅಂತ ಬಂತ, ನಾನಲ್ಲ ಅಂತ ಬಂತ. ಬರ್ತಾ ಇದೆಯಾ ಅವಾಗವಾಗ ಆದ್ರೂ ಬರ್ತಾ ಇದೆಯಾ? ಅನ್ನ ಬೇಯ್ತಾ ಇದೆ ಅಂತ. ಒಂದ್ ದಿವಸ ಚೆನ್ನಾಗಿ ಅನ್ನ ಆಗುತ್ತೆ, ಅವಾಗ ಏನಾಗುತ್ತೆ? ಅಭಿಮಾನ ಕಳೆದು ಹೋಗುತ್ತೆ. ಇದಯ್ಯ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅಂದ್ರು. ಅದು ಇಲ್ಲದೆ ನಾವ್ ಏನ್ ಮಾಡ್ತೀವಿ, ಅಯ್ಯೋ ನಾವು ಬೇರೆ ಅಂತೆ, ದೇವ್ರ ಶರೀರ ಬೇರೆ ಅಂತೆ ಅಂತ ಕೇಳಿ ಬಿಟ್ಟು ಬಿಡ್ತೀವಿ. ಅಪ್ಲಿಕೇಶನ್ ಪಾರ್ಟ್ನ ಮಾಡಿರಲ್ಲ, ಅದು ಹೇಳೋ ನಾಥ ನಮ್ಗಿಲ್ಲ. ಈಗ ಮಾಡ್ಬೇಕು ನೀವು, ಬೆಳಿಗ್ಗೆಯಿಂದ ರಾತ್ರಿವರೆಗೂ ನಾನು ಬೇರೆ ದೇಹ ಬೇರೆ ಎಂಬುದೊಂದು ಮಂತ್ರ, ಅದು ಜಪ ಮಾಡಬೇಕು. ಇದು ಮಾಡಿದ್ರೆ ಸಿದ್ಧಿ ಆಗುತ್ತೆ ಅಂತ ಹೇಳೋರೇ ನಮಗಿಲ್ಲ. ಇದ್ರ ಮಹಾಭಾರ ಹೇಳಿದ್ರಂತೆ, ಶಿಷ್ಯ ಬಂದ, ಯಾರೋ ನನಗೊಂದು ಮಂತ್ರೋಪದೇಶ ಕೊಡಿ ಅಂದರೆ, ಬಾರಯ್ಯ ನಾಳೆ ಕೊಡ್ತೀನಿ, ಏನೇನ್ ತರಬೇಕು ನೀವು ಬಂದ್ರೆ ಸಾಕು, ಏನೇನ್ ತರಬೇಕು ಅಂತ ಕೇಳಿದ್ರೆ ನೀವು ಬಂದ್ರೆ ಸಾಕು ಅಂದ್ರು. ಅದನ್ನೂ ಆಶ್ಚರ್ಯ ಅನಿಸ್ತು. ತಮಗೆ ತಾಳಿ ಕುದುರಣೆ ನೀರು ಸೌಟು ಏನಿಲ್ಲ, ಮಂತ್ರ ಕಥೆಯಿಲ್ಲ, ಏನಿಲ್ಲ, ತೆಂಗಿನಕಾಯಿ ಕಾಣಿಕೆ ಹೌದ, ಏನಿಡ್ತಾ ನೋಡೋಣ ಹೇಳಿದ್ರು. ನಾನು ಬೇರೆ ದೇಹ ಬೇರೆ, ಇದೇನು ಮಂತ್ರ ಅಂದ. ಹೌದಯ್ಯ, ಇದು ಸಿದ್ಧಿ ಆದ್ರೆ ಎಲ್ಲಾ ಸಿದ್ಧಿ ಆಗುತ್ತೆ, ಇದು ಬಿದ್ದರೆ ಎಲ್ಲ ಬಿದ್ದು ಹೋಗುತ್ತೆ. ಇದನ್ನ ಕೇಳಿ ಬಿಡ್ತೇವೆ ನಾವು, ಇದನ್ನ ಹಗಲು ರಾತ್ರಿ ಜಪ ಮಾಡು, ಇದು ಎಷ್ಟಾಗಬೇಕು ನಿನ್ನ ನರ ನಾಡಿಗಳಲ್ಲಿ ತುಂಬಬೇಕು, ಇದನ್ನ ಚಿಂತನೆ ಮಾಡಯ್ಯ ಅಂತ ಹೇಳಿ ಕಳಿಸ್ತೇವೆ. ನಾವು ಆಶ್ಚರ್ಯ ಪಡ್ತೀವೇನು, ಇದು ನಮಗೆ ಹೇಳೋ ನಾಥರಿಲ್ಲ ಅಂಬೋ ಆ ಗುರುಗಳ ಲೋಪ ಅಂಬೋದು ನಮಗೆ ಎತ್ತಿದಂತೆ ಕಾಣುತ್ತೆ. ನಮಗೆ ಎಷ್ಟು ಭೀಕರವಾಗಿ ಕಾಣುತ್ತೆ ಅಂದ್ರೆ, ನನ್ನ ಹತ್ರ ನಾನು ಹೇಳಿದ್ದೆ, ತುಂಬಾ ಸಲ ಹೇಳಿದ್ದೆ ನಿಮಗೆ, ಕರ್ನೂಲಲ್ಲಿರುವಾಗ ಒಬ್ಬ ಶೂದ್ರ ವ್ಯಕ್ತಿ ನನ್ನ ಹತ್ರ ಬಂದಿದ್ರು. ಅವರಿಗೆ ಅವರ ಗುರುಗಳು ಏನು ಸಾಧನೆ ಮಾಡಿಸಿದ್ರು, ಏನು ಮಂತ್ರ ಕೊಟ್ಟರು ಅಂತ ನಾನು ಕೇಳಿದ್ರೆ ಈಗಲೂ ದರತ. ಅದನ್ನ ಕೇಳಿದ್ರೆ ಇಷ್ಟೇ ಹೇಳ್ತಾನೆ, ನಾನು ಬೇರೆ ದೇಹ ಬೇರೆ ಎಂಬುದು ಹೇಳಿಕೊಟ್ಟು ಇದನ್ನೇ ಉಚ್ಚಾರ ಮಾಡುತ್ತಾ ಮನಸ್ಸಲ್ಲಿ ಚಿಂತನೆ ಮಾಡುತ್ತಾ ಹಗಲು ರಾತ್ರಿ ಗುಹೆಯಲ್ಲಿ ಒಬ್ಬರನ್ನೇ ಕೂಡಿಸಿ ತಾವು ಪಕ್ಕದಲ್ಲಿ ಕೂತು ಮಾಡು ಮಾಡು ಜಪ ಮಾಡು 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 ಅಂತ ಕೂತು ಮಾಡಿಸಿದ್ರು. ನಿದ್ದೆ ಬಂದ್ರೆ ಮುಳ್ಳಿನ ಚುಚ್ಚುತ್ತಾ ಇದ್ರಂತೆ. ಹೀಗೆ ಮಾಡಿಸಿದ್ರು ನಮಗೆ. ಅದೊಂದು ಮಂತ್ರ, ಆ ಎಚ್ಚರಬೇಕು ಅಂತ ಅವರಿಗೆ ಎಚ್ಚರ ಇದೆ. ಸಿದ್ಧಾಂತ ಅಂತ ಪುಸ್ತಕ ಓದುವಂತಹ ನಮಗೆ ಓದ್ಲಿಕ್ಕೆ ಬರುತ್ತೆ, ಹೇಳಲಿಕ್ಕೆ ಬರುತ್ತೆ ಅಷ್ಟೇ, ಹೊರತು ಮಾಡ್ಲಿಕ್ಕಂದು ಸುತರಾಮ್ ಬರೋದಿಲ್ಲ. ಈ ಲೋಪ ಯಾವಾಗ ಪೂರ್ಣ ಆಗ್ಬೇಕು ಅಂತ ನನ್ನ ಆಲೋಚನೆ. ಈ ಲೋಪ ಪೂರ್ಣ ಆಗಿ ಇಡೀ ನಮ್ಮ ಜನಾಂಗ ಇದನ್ನ ಅನುಷ್ಠಾನಕ್ಕಿಡ್ಲಿಕ್ಕೆ ಅಂತ ಎಲ್ಲರಲ್ಲಿ ಸರಸರಸರ ಹೊರಡಬೇಕಾದ್ರೆ ಆ ಡ್ರೈವಿಂಗ್ ಫೋರ್ಸ್ ಎಲ್ಲಿಂದ ಬರಬೇಕು, ಏನ್ ಮಾಡಬೇಕು, ತಲೆ ಕೆಟ್ಟೋಗೋದು ಮುಖ್ಯ. ಯಾರು ಹೇಳಬೇಕು ಇವರಿಗೆಲ್ಲ, ಕೇಳುವ ಆಸೆ ಯಾರು? ಏನೋ ಸಾಧನೆ, ಏನೋ ಮಾಡಿದ್ದು, ಏಕಾದಶಿ ಬರುತ್ತೆ, ವನವಾಸ ಬರುತ್ತೆ, ಉಪವಾಸ ಬರುತ್ತೆ, ಮಾಡಿದ್ದೇ ಮಾಡಿದ್ದು, ಪ್ರಧಾನ ಬಿಟ್ಟದ್ದೇ. ಇದಿಲ್ಲದಿದ್ರೆ ಏನೂ ಇಲ್ಲ, ಇದು ಮಾಡಿದ್ರೆ ಎಲ್ಲ. ಅದಕ್ಕೆ ಸಪ್ತಮಸ್ಕಂದ ಭಾಗವತ ರಹಸ್ಯಗಳನ್ನು ತೆಗೆದುಕೊಡ್ತಾ ಇದೆ. ಅಪ್ಪ ಇದೊಂದು ಮಂತ್ರ, ನಾನು ಬೇರೆ ದೇಹ ಬೇರೆ ಎಂಬುದು ಸತತ ಜಪ ಮಾಡು. ಇದು ಜಪ ಮಾಡಿದ್ರೆ ಸಿದ್ಧಿ ಆಗುತ್ತೆ, ಸಿದ್ಧಿ ಆದರೆ ಅಭಿಮಾನ ಹೋಗುತ್ತೆ, ಅಭಿಮಾನ ಹೋದರೆ ನೆಕ್ಸ್ಟ್ ಏನು ಅಂದ್ರೆ, ನಮ್ಮ ಮನೆಯಲ್ಲಿ ಟಿವಿ ಒಡೆದರೂ ಕೂಡ ಪಕ್ಕ ಮನೆಯಲ್ಲಿ ಒಡೆದಾಗ ಎಷ್ಟು ನಿರ್ಲಿಪ್ತ ಇರುತ್ತೋ ಅಷ್ಟೇ ನಿರ್ಲಿಪ್ತ ನಮ್ಮ ಮನೆಯಲ್ಲಿ ಒಡೆದಾಗ ಇರುತ್ತೆ. ಯಾರೋ ಮನೆಯಲ್ಲಿ ಯಾರೋ ಹೋದ್ರೆ ಎಷ್ಟು ನಿರ್ಲಿಪ್ತವಾಗಿರ್ತೇವೋ, ನಮ್ಮ ಮನೆಯಲ್ಲೇ ನಮ್ಮವರೇ ಹೋದರೂ ಕೂಡ ನಿರ್ಲಿಪ್ತವಾಗಿರುತ್ತೇವೆ. ಚೂರು ದುಃಖ ಇರಲ್ಲ, ಅದು ಸ್ಪೆಷಲ್ ಕ್ವಾಲಿಟಿ ಅದರಲ್ಲಿ. ಇದು ನಮಗೆ ಬರ್ತಾ ಬರಬೇಕಾದ್ರೆ ನಾವು ಎಷ್ಟು ಕಾಲ ಪಡಿಬೇಕು, ಸುಮ್ಮನೆ ಕೂತಿರೋದ? ಮತ್ತೆ ಆ ಹಿಮಾಲಯದಲ್ಲಿ ಗುಹೆಗಳಲ್ಲಿ ಕೂತವ್ರು ಮಾಡೋದೇನು, ಏನ್ ಮಾಡ್ತಿರ್ತಾರಪ್ಪ ಅವರೊಬ್ಬರು ಕೂತ್ಕೊಂಡು ಹಣ್ಣು ಮುಚ್ಚಿ ಏನ್ ಮಾಡ್ತಾ ಇರ್ತಾರೆ, ನಾನು ಕೊಡೋಣ. ಏನ್ ಮಾಡ್ತಾರೆ, ಈ ಚಿಂತನೆಯನ್ನೇ ಮಾಡ್ತಾ ಇರ್ತಾರೆ. ಈ ಚಿಂತನೆಯನ್ನು ಮಾಡಿ 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 ಅದರ ಬೆಲೆ ಗೊತ್ತಾಗಿ ಸಿದ್ಧಿ ಪಡ್ಕೊಂಡು ವಿಶೇಷವಾಗಿ ಹೊರಡ್ತಾ ಇರ್ತಾರೆ. ಸರಿ, ಇಷ್ಟು ಹೇಳಿದ ಮೇಲೆ ಆಗ ಬಂತು, ಈ ಶರೀರ ಇದೆ, ಲಿಂಗ ದೇಹ, ಅದನ ಮೇಲೆ ದೇಹ, ಇದರಿಂದಾಗಿ ನಮಗೆ ಅಂಟು ಬರ್ತಾ ಇದೆ. ಇದನ್ನ ಕಳ್ಕೊಳ್ಳೋ ಉಪಾಯ ಏನು ಅಂದ್ರೆ, ಮೊದಲು ಇದು ನಾನು ಇದು ಬೇರೆ ನಾನು ಬೇರೆ ಎಂಬ ಎಚ್ಚರ ಬರಲಿ ಅಂದ್ರು. ಬಂದ ಮೇಲೆ ಮುಂದೇನು, ಎಚ್ಚರ ಬಂದಷ್ಟು ಮಾತ್ರಕ್ಕೆ ಬಿಟ್ಟು ಹೋಗಲ್ಲ ಅದು. ಎಚ್ಚರ ಬಂದಷ್ಟು ಮಾತ್ರಕ್ಕೆ ಆ ದೇಹ ಬಿಟ್ಟು ಹೋಗಲ್ಲ. ದೇಹ ಬಿಡಬೇಕಂದ್ರೆ ಏನು ಉಪಾಯ, ಸೀಳಿ ಹೋಗ್ಬೇಕದು, ಅದು ನಮ್ಗಿರಬಾರ್ದು. ಇನ್ನ ನಮ್ಮ ಪಾರ್ಟ್ನರ್ ಪ್ರಶಾಂತ ಸಂತೋಷವಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ಕೀಟ ಯಶಸ್ಕೃತ ರದ್ಧ ಕೊಡ್ಗೆ ಯಾಂತಂ ಅನುಸ್ಮರಣ ಸಂಭ್ರಮ ಭಯ ಯೋಗೇನ ವಿಂದತೆ ತತ್ಸ್ವರೂಪತ. ಕೀಟ ಯಶಸ್ಕಾರಿ ನೆನವಿಲಿ ಕೀಟ ಭಾವವ ತೊರೆದು ತದ್ವತ್ ಕೇಟ ರೂಪವ ನೈದಿ ಆಡುವ ತೆರದಿ ಲೋಪದಳು ಅಂದ್ರು. ಚಿಟ್ಟೆ ಚಿಕ್ಕ ಹುಳವನ್ನು ತಂದು ಗೂಡಲ್ಲಿಟ್ಟು ಬಂಧಿಸಿ ಆಹಾರ ಕೊಡತಾ ಸಾಕ್ತಾ ಇರುತ್ತೆ. ಒಳಗಿರೋ ಹುಳ ಇದನ್ನೇ ಚಿಂತನೆ ಮಾಡಿ 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 ಅದರಂತೆ ತಾನು ಆಗಿ ಗೂಡನ್ನ ಸೀಳಿಕೊಂಡು ಅದರ ಜೊತೆಗೆ ಹೋಗ್ಬಿಡುತ್ತೆ. ನಮ್ಮನ್ನು ಈ ಗೂಡಿನಲ್ಲಿ ದೇವ ಇಟ್ಟಿದ್ದಾನೆ, ಸಾಕ್ತಾ ಇದ್ದಾನೆ, ಸಲಹತಾ ಇದ್ದಾನೆ. ಅಂತ ಕಾಲಕ್ಕೆ ನಾವು ದೇವರನ್ನೇ ನೆನೆದದ್ದಾದರೆ, ಈಗ ನೆನೀತಾ ಇದ್ದೇವೆ, ದೇವರನ್ನೇ ನೆನೀತಾ ಇಲ್ಲ, ದೇವರನ್ನೂ ನೆನೀತಾ ಇದ್ದೇವೆ. ಬಹಳ ಡಿಫರೆನ್ಸ್ ಇದೆ, ದೇವರನ್ನೇ ನೆನೆಯೋದಕ್ಕೂ ದೇವರನ್ನೂ ನೆನೆಯೋದಕ್ಕೂ ಅದರಲ್ಲೂ ಪರ್ಸೆಂಟೇಜ್ ಇರುತ್ತಲ್ಲ. ದೇವರನ್ನೂ ನೆನೆಯೋದಂದ್ರೆ ಸಂಸಾರದ ಪರ್ಸೆಂಟೇಜ್ ಎಷ್ಟು, ದೇವರ ಪರ್ಸೆಂಟೇಜ್ ಎಷ್ಟು? 1% ಇಂಟು 1:99 ಯಾವುದು ಅಂತ ಹೇಳಿ, ಅದು ಕೂಡ ದೇವರ ನೆನೆಯೋದು ಅಂತ ಹೇಳ್ತಾರಲ್ವಾ. ಅದರಿಂದ ದೇವರನ್ನೇ ನೆನೆದದ್ದಾದರೆ ಹೇಗೆ, ಸಕಲ ಕರ್ಮಗಳಲ್ಲಿ ಕ್ರಿಯಾಸು ಯತ್ವ ಚರಣಾರವಿಂದ ಯೋಹೋ ಅವಿಷ್ಟ ಚಿತ್ತ ಅಭವಾಯ ಕಲ್ಪತೆ. ಆ ಎಲ್ಲ ಕಾರ್ಯಗಳಲ್ಲಿ ಭಗವಂತನಲ್ಲೇ ಮನಸ್ಸು ಇಡತಾ ಯಾರು ಬರ್ತಾರೆ ಅವರು ವಿಶೇಷವಾಗಿ ದೇವರಂತೆ ಆಗಿ, ದೇವರೇ ಆಗಲ್ಲ, ದೇವರಂತೆ ಆಗಿ ಗೂಡನ್ನ ಸೀಳಿಕೊಂಡು ದೇವರ ಜೊತೆಗೇನೆ ಹೋಗ್ಲಿಕ್ಕೆ ಸಾಧ್ಯ. ಅಂದ್ರೆ ಸಾಧನೆಯ ಚೌಕಟ್ಟು, ಸಾಧನೆ ಮಾಡಬೇಕಾದ ರೀತಿ ಎಲ್ಲವನ್ನ ಸಪ್ತಮ ಸ್ಕಂದ ಭಾಗವತದಲ್ಲಿ ಝಳುಪಿಸಿ ಝಳುಪಿಸಿ ಕೊಡುತ್ತಾ ಇದ್ದಾರೆ. ನರಸಿಂಹನಲ್ಲ ಬಂದದ್ದು, ನರಸಿಂಹ ಬರಲಿಕ್ಕೆ ಮೊದಲು ಎಲ್ಲ ಮಾರ್ಗ ಸರಿ ಮಾಡಿಕೊಂಡೇ ಬರ್ತಾ ಇದ್ದಾನೆ. ಸರಿ, ಇಷ್ಟು ಹೇಳಿ ಕೊನೆಗೆ ತುಂಬಾ ಹೇಳ್ತಾರೆ, ಜೀವ ಜೀವ ಅಂದ್ರೆ ಏನು, ಜೀವನಿಗೆ ಸಾವಿಲ್ಲ ಅಲ್ಲ, ಈ ಶರೀರ ಹೋದ್ರೆ ಸಾವು ಬಂದಂತೆ ಆಗುತ್ತಲ್ಲ, ಸಾಯಿಲ್ಲವೋ ಸಾಯಿಲ್ಲ, ಆದ್ರೆ ಸತ್ಯ ಸತ್ಯ ಅಂತ ಭಾವನೆ ಬರ್ತಾ ಇದೆಯಲ್ಲ, ಅದು ಹೇಗೆ? ಅದಕ್ಕೆ ಹೇಳ್ತಾರೆ, ನೀರಿದೆ, ದಡದಲ್ಲಿ ಗಿಡ ಇದೆ, ಗಿಡದ ಛಾಯಾ ನೀರಿನಲ್ಲಿ ಬೀಳ್ತಾ ಇದೆ, ನೀರಲ್ಲಿ ನಿಂತವಾಗೆ ನೀರು ಕದಲಿದರೆ ಗಿಡ ಕದಲಿದಂತ ಆಗ್ತಾ ಇರುತ್ತೆ. ಯದ್ಯಪಿ ಗಿಡ ಕದಲಿಲ್ಲ, ನೀರು ಕದಲಿತ್ತು ಅಲ್ವೋ. ಹಾಗೆ ಶರೀರ ಹೋದದ್ದು, ಶರೀರ ಹೋದದ್ದಕ್ಕೆ ಜೀವ ಹೋದ ಅಂತ ಬರ್ತಾ ಇರತ್ತೆ ಪ್ರತೀತಿ. ಯದ್ಯಪಿ ಜೀವ ಹೋಗಲ್ಲ, ಹಾಗೇ ಇರ್ತಾನೆ. ಬಹಳ ಚೆನ್ನಾಗಿ ಕೊಡ್ತಾ ಬರ್ತಾನೆ. ಇನ್ನ ಈ ಭಗವಂತ ಮೂರು ಗುಣದವರನ್ನ ಮೇಲೆ ತರ್ತಾನಲ್ಲ, ಆ ಮೂರು ಗುಣದವರನ್ನ ತಂದಾಗ ಈ ಭಗವಂತ ಎಲ್ಲಿರ್ತಾನೆ ಅಂದ್ರೆ ಅವರೊಳಗೆ ಕೂತಿರ್ತಾನೆ, ಎಲ್ಲರಲ್ಲಿ ಕೂತಿರ್ತಾನೆ. ಹೇಗ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ, ಜ್ಯೋತಿರಾದಿ ರಿವಾ ಭಾತಿ ಸಂಘಾತಾತ ನವಿವಿಚ್ಛತೆ ವಿಂದಂತಿ ಆತ್ಮ ಆತ್ಮಾನ ಆತ್ಮಸ್ಥಂ ಮತಿತ್ವ ಕವಯೋಂತ. ಹಾಲು ನಮ್ಮ ಮುಂದೆ ಇಟ್ರು, ಬೆಣ್ಣೆ ಇದೆ ಅಂತ ಹೇಳಿದ್ರು. ಗೊತ್ತಿಲ್ಲದವ ಯಾರಾದ್ ನಂಬತಾನ? ಹಾಲಿನ ನೋಡಿ ಅದರಲ್ಲಿ ಬೆಣ್ಣೆ ಇದೆ ಅಂತ ಕೈಯಾಡಿಸ್ತಾನೆ, ಏನ್ ಮಾಡ್ತಾನೆ, ಏ ಬೆಣ್ಣೆ ಇಲ್ಲ ಅಂತಾನೆ. ಅದರನ್ನೇ ಕಾಸಿ ತೆಪ್ಪಾಕಿ ಮೊಸರಾಗಿ ನಂತರ ಕಡದು ಬೆಣ್ಣೆ ತೆಗೆದ್ರೆ ಹೌದು ಅಂತ ಒಪ್ತಾನೆ. ಹೇಗೆ ಹಾಲಿನೊಳಗೆ ಬೆಣ್ಣೆ ಒಳಗೆ ಕೂತಿದೆಯೋ ಹಾಗೆ ಎಲ್ಲರೊಳಗೂ ದೇವರು ಕೂತೇ ಇದ್ದಾನೆ. ಆತನ ಪಡಿಬೇಕಂದ್ರೆ ಡೈರೆಕ್ಟ್ ಆಗಿ ಹಾಲು ಹಿಡ್ಕೊಂಡೇ ಬರಲ್ಲ, ಹಾಲನ್ನ ಚೆನ್ನಾಗಿ ಕಡಿಯಬೇಕು. ಅರ್ಥ ಏನು ಅಂದರೆ, ನಮಗೆ ಕಾಣುವ ಜಡಚೇತನಗಳೇ ಹಾಲು, ಅಲ್ಲಿರೋ ಭಗವಂತನೇ ಬೆಣ್ಣೆ. ಆತನ ನಾವು ಪಡೆಯಬೇಕಾದ್ರೆ, ಆತನ ಕಾಣಬೇಕಾದ್ರೆ ಏನು ಮಾಡಬೇಕು ಅಂದರೆ, ಆತನ ಚರ್ಯಗಳನ್ನು ನೋಡಿ ಕಡಿಯಬೇಕು, ತಲೆಯಲ್ಲಿ ಕಡಿಯಬೇಕಂತ. ಇವನಿದ್ದಾನೆ 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 ಅಂತ ಕಡಿಬೇಕಂತ. ಹಾಗಾಗಿ ನಮಗೆ ದೇವರು ಕಾಣುತ್ತಾರೆ. ಅಲ್ಲ, ಅವನಿದ್ದಾನೆ ಅವನಿದ್ದಾನೆ ಅಂತ ಎಲ್ಲಿ ನೋಡೋಣ? ಎದುರಿಗಿರುವ ವ್ಯಕ್ತಿಗಳು ನೋಡೋಣ ಅಂದ್ರೆ ನಿಮ್ಮಲ್ಲೇ ನೋಡಿಕೊಳ್ಳಿ ಮೊದಲು. ಯಾವಾಗ ಯಾವಾಗ ನಮ್ಮಲ್ಲಿ ಒಳ್ಳೆ ಆಲೋಚನೆಗಳು ಬರ್ತಾ ಇವೆ, ಸತ್ವಗುಣದಿಂದ ಕೂಡಿದ ಆಲೋಚನೆಗಳು, ಅವಾಗೆಲ್ಲ ಭಗವಂತ ಆ ದೇವತೆಗಳನ್ನ ಮೇಲೆ ತರ್ತಾ ಇದ್ದಾನೆ ಗೊತ್ತಾಗುತ್ತೆ. ಯಾವಾಗ ಕೆಟ್ಟ ಆಲೋಚನೆ ಬರ್ತಾ ಇರುತ್ತೆ, ಆ ದೈತ್ಯರನ್ನ ತಂದ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಅಲ್ಲ, ಅವೆಲ್ಲ ದಿನ ಬರೋದೇ ಅಲ್ರಿ, ಒಂದ್ಸಲ ಅನ್ಕೊಂಡ್ಬಿಟ್ರೆ ಸಾಕು, ದಿನ ಅದು ಸೇಮ್ ಅಂತ ಅನ್ಕೊಂಡ್ಬಿಡ್ತೀವಿ ಸಾಕಲ್ಲ ಅಲ್ಲ ಅಂದ್ರು. ಪ್ರತಿಯೊಂದು ಸಲ ಆ ಭಗವಂತ ನೆಂದು ನೀನೇನ ಕೊಡ್ತಾ ಇರೋದು, ಉದ್ಧಾರ ಮಾಡು ಉದ್ಧಾರ ಮಾಡು ಅಂದ್ರೆ ಕ್ರಮೇಣ ಕ್ರಮೇಣ. ಇಲ್ಲಿ ರಹಸ್ಯ ಏನು ಅಂದ್ರೆ, ನಮ್ಮದೇ ಪಾಪ ಹಿಂದಿನದ್ದು, ನಮ್ಮದೇ ಪುಣ್ಯ, ಅದರ ಕರ್ಮಾನುಸಾರವಾಗಿಯೇ ರಜೋಗುಣವೋ ಸತ್ವಗುಣವೋ ತಮೋ ಗುಣವೋ ಮೇಲೆ ತರ್ತಾನೆ, ಅದಕ್ಕೆ ತಕ್ಕಂಥವರಿಗೆ ಪ್ರಚೋದನೆ ಮಾಡ್ತಾನೆ, ನಮ್ಮ ಕರ್ಮ ಮತ್ತು ಮಾಡಿಸ್ತಾನಲ್ಲ. ಇದು ಕಂಟಿನ್ಯೂಸ್ ನಡೆಯುತ್ತೆ. ನಾವು ನೆನೆದು ಉಪಯೋಗವೇನು ಅಂತ ಮತ್ತು ದೊಡ್ಡ ಪ್ರಶ್ನೆ ಕೂಡುತ್ತಲ್ಲಿ. ಯಾಕೆ ನೆನೆಯಬೇಕು, ಒಣ ನೆನೆಯೋದು ಅಂದ್ರೆ ಹೇಳ್ತಾರೆ, ಈ ಪ್ರಾಸೆಸ್ ನಡೀತಾ ಇರಲ್ಲ, ಅದು ಹಾಗೆ ಬಿಡಬಾರ್ದಯ್ಯ, ಕತ್ತರಿಸ್ಬೇಕದ್ರನ್ನ. ಉಪದೇಶಗಳು ಯಾಕೆ ಬರ್ತಾ ಇವೆ, ನೀನು ಒಳ್ಳೇದೇ ಮಾಡು, ಕೆಟ್ಟದ್ ಮಾಡಬೇಡ, ಕೆಟ್ಟದ್ ಮಾಡಬೇಡ ಅಂತ ಹೇಳಿ ಉಪದೇಶಗಳು ಬರ್ತಾ ಇವೆ. ಹೇಗ್ ಮಾಡೋದು, ಅದನ್ನ ಹೇಗ್ ನಿಲ್ಲಿಸೋದು, ಒಳಗಿದ್ದವರು ಮಾಡಿಸ್ತಾ ಇದ್ದಾರೆ ಅಂದ್ರೆ. ಅದಕ್ಕೆ ಹೇಳಿದ್ರು, ಈ ಕೆಟ್ಟ ಕಾರ್ಯಗಳು ನಿಲ್ಲಬೇಕಾ, ಆ ಕಾರ್ಯಗಳಲ್ಲಿ ಆ ಗುಣದಲ್ಲಿ ಆ ದೇವತೆ ಆ ದೈತ್ಯರಲ್ಲಿ ದೇವರೇ ನಿಂತು ಮಾಡಿಸ್ತಾ ಇದ್ದಾರೆ ಅಂತ ನೆನೆದರೆ ಆ ನೆನಪೇ ದೊಡ್ಡ ಪುಣ್ಯ. ನೆನಪಿನಿಂದ ಪುಣ್ಯ, ನೆನಪಿನಿಂದ ಪಾಪ ಕತ್ತರಿಸಿ ಹೋಗುತ್ತೆ. ಯಾವುದು ಹಿಂದಿನ ಜನ್ಮದ ಪಾಪ ಡ್ರೈವಿಂಗ್ ಫೋರ್ಸ್ ಇರುತ್ತಲ್ಲ, ಅದು ಕತ್ತರಿಸಿ ಬಿಡುತ್ತಾರೆ. ಯಾವಾಗಾದ್ರೆ ಕರೆಂಟ್ ಕಟ್ ಮಾಡಿಬಿಡ್ತೀವೋ ಮಿಷಿನ್ ಸ್ಟಾಪ್ ಆಗ್ಬೇಕಾಗಿದೆ ಅಲ್ವಾ. ಅದೇ ತರ ಹಿಂದಿನ ಕರೆಂಟ್ ಕಟ್ ಮಾಡೋದು ಯಾವುದು ಅಂದ್ರೆ, ನಮ್ಮ ಒಳ್ಳೆ ಕೆಲಸ ಕೆಟ್ಟ ಕೆಲಸಗಳಲ್ಲಿ ದೇವರ ನೆನಪು ನಾವು ಮಾಡ್ತಾ ಬರ್ತೇವಲ್ಲ, ಅದು ಪಾಪ ಕರ್ಮದ ಕರೆಂಟ್ ಕಟ್ ಮಾಡುವಂತ ದೊಡ್ಡ ಕಟಿಂಗ್ ಪ್ಲೇಸ್. ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಹಾಗಾದ್ರೆ ನಾವು ಕಂಪಲ್ಸರಿ ಅದು ನಮ್ಮೊಳಗೆ ದೇವರು ಹಿಂದಿನ ಕರ್ಮಾನುಸಾರ ಅದು ಒಳ್ಳೇದು ಮಾಡಿಸಲಿ ಕೆಟ್ಟದ್ದು ಮಾಡಿಸಲಿ ಮೆಷಿನ್ ರನ್ ಆಗ್ತಾ ಇದೆ, ಆಗುವ ಕಾಲಕ್ಕೆ ದೇವ ಮಾಡಿಸ್ತಾ ಇದ್ದಾನೆ, ರೈತರಿಂದ ಮಾಡಿಸ್ತಾ ಇದ್ದಾನೆ, ಅವರೊಳಗೆ ದೇವತೆಗಳಂತಿದ್ದಾನೆ, ಅವರ ಮೂಲಕ ಮಾಡಿಸ್ತಾ ಇದ್ದಾನೆ, ಅಲ್ಲಲ್ಲಿ ಭಗವಂತ ಇಂಥ ರೂಪಗಳು ಪ್ರಕಟ ಮಾಡ್ತಾ ಇದ್ದಾನೆ. ಷೋಡಶೀಲಿ ಹೇಳಿದ್ದಾರೆ ತಮೋಗುಣದ ಕಾರ್ಯಗಳು, ಅದರಲ್ಲಿ ಏನ್ ರೂಪಗಳು ಎಲ್ಲ ಹೇಳಿದ್ದಾರೆ. ಆ ರೂಪಗಳನ್ನು ನೆನೆದು ಸ್ವಾಮಿ ನಿನಗರ್ಪಿತ ನೀನೇ ಕಾಪಾಡು ಒಂದು ದೇವರಲ್ಲಿ ರಿಕ್ವೆಸ್ಟ್ ಹೋಗ್ತಾ ಅಂದರೆ ಆ ತಮೋಗುಣದ ಕಾರ್ಯ ಆಗಲಿಕ್ಕೆ ಪ್ರಚೋದನೆ ಕೊಡುವಂತಹ ಪಾಪ ಕಾರ್ಯ ಏನಿದೆ ಅದಕ್ಕೆ ಏಟ್ ಹಾಕ್ತಾ ಬರುತ್ತಾನೆ ಭಗವಂತ. ಏಟ್ ಹಾಕಿದ್ರೆ ಏನಾಗುತ್ತೆ, ಅದು ಕತ್ತರಿಸಿ ಹೋದರೆ ದೇವರು ಇದನ್ನ ಸ್ಲೋ ಆಗಿ ಈ ಮಿಷಿನ್ ಸ್ಟಾಪ್ ಮಾಡಿ ಬರೀ ತತ್ವಗುಣದ್ದು ಮಾತ್ರ ಹಂಡಿತಾ ಹೋಗ್ತಾ ಬರುತ್ತೆ. ಇದು ನಮಗಾಗ್ಬೇಕಾಗಿದ್ದು. ಅದರಿಂದ ಈ ರೀತಿ ಚಿಂತನೆ ಮಾಡಿ, ಹಾಗಾದ್ರೆ ಮಥನ ಮಾಡಿ, ನಿಮ್ಮೊಳಗೇನೆ ಮೂರು ಗುಣದ ಕಾರ್ಯ ನಡೆದಾಗ ಅಲ್ಲಲ್ಲಿ ಭಗವಂತನ ಮಥನ ಮಾಡಿ. ಹಾಗೆ ಎದುರು ವ್ಯಕ್ತಿಯಲ್ಲೂ ನಡೀತಾ ಇರುತ್ತಲ್ಲ, ಆ ಹಾಗೂ ಚಿಂತನೆ ಮಾಡಿ ಅಂದ್ರು. ನಮ್ಮವರೇ ನಮ್ಮ ವಿರುದ್ಧವಾಗಿ ಪ್ರವೃತ್ತಿ ಬರ್ತಾ ಇದೆ, ಅವರಲ್ಲಿ ತಮ್ಮ ಗುಣದ ಕಾರ್ಯ ಆಗ್ತಾ ಇದೆ. ಅಲ್ಲಿ ಚಿಂತನೆ ಮಾಡಿಬಿಡಿ, ಅವರಿಗೂ ಒಳ್ಳೇದಾಗುತ್ತೆ. ಅಲ್ಲಿ ಭಗವಂತ ಕತ್ತರಿಸ್ತಾನ, ಅದನ್ನ ನಮಗೂ ಒಳ್ಳೇದಾಗುತ್ತೆ ಭಗವಂತನ ಚಿಂತನೆ ಮಾಡಿದ್ದಕ್ಕೆ. ಈ ರೀತಿ ಮಾಡಿ ಹೇಳಿ, ಆಧಾರದಲ್ಲಿ ತಿಳಿ ಸ್ವಪರ ದೇಹದಲ್ಲಿ, ಎಲ್ಲಾ ಕಡೆ ಚಿಂತನೆ ಮಾಡಿ ಅಂದ್ರು. ಇಷ್ಟು ಸಪ್ತಮ ಸ್ಕಂದ ಭಾಗವತದ ಚೂರು ಭಾಗ ನೋಡಿ ಮುಂದೆ ಕಥಾಭಾಗಕ್ಕೆ ಹೋಗೋಣ. ಇದರ ಮತ್ತು ಕಥಾಭಾಗ ಆಗೋದೇ ಇಲ್ಲ, ಕೋಟ್ಯಪತಿ ಮುಗಿಯಲ್ಲ. ಸರಿ, ಅದೇ ಬರಲಿ ಕಥಾಭಾಗ ಚೂರು ಬರ್ಬೇಕಲ್ಲ. ಕಥೆ ಈಗ ಬರೆದಿದ್ದಾರೆ, ನಮ್ಗೋಸ್ಕರ ಬರೆದಿದ್ದಾರೆ. ಅದು ಬರೀ ಪಾಯಸ ಕುಡಿತಾ ಇದ್ರೆ ಟೇಸ್ಟ್ ಇರಲ್ಲಂತೆ, ಮಧ್ಯೆ ಉಪ್ಪಿನಕಾಯಿ ಚೂರಿದ್ರೆ ಮತ್ತೂ ಒಂದು ತಂಬಿಗೆ ಪಾಯಸ ಕುಡಿಬಹುದು. ಅದ್ರೆ ನಾವು ಮಾಡಿದ್ದೇನು, ಪಾಯಸ ಬಿತ್ತು ಬರೀ ಉಪ್ಪಿನಕಾಯಿ ಡಬ್ಬಿ ಖಾಲಿ ಮಾಡಿದ್ದಕ್ಕೆ ಹೊಟ್ಟೆಲಿ ಹುಣ್ಣಾಗಿದೆ. ಭಾಗವತದಲ್ಲಿರುವ ಕಥೆಗಳು ಉಪ್ಪಿನಕಾಯಿ ಅದನ್ನೇ ಖಾಲಿ ಮಾಡಿದ್ದಕ್ಕೆ ಅಲ್ತರ ಆಗಿ ಕೂತಿದೆ. ಭಾಗವತ ಅಂದ್ರೆ ಬೇಡ ಅಂಬ ಆಗ್ತಿದೆ. ಅದರಿಂದ ಪ್ರಮೇಯ ಭಾಗ ಕುಡಿಯೋಣ, ಚೂರು ಉಪ್ಪಿನಕಾಯಿ ನೋಡಿಬಿಟ್ರೆ ಆಯ್ತು. ಸರಿ, ಪ್ರಹ್ಲಾದ ರಾಜ ಚರಿತ್ರೆ ಬರ್ತಾ ಇದೆ. ಶಿಶುಪಾಲ ಬಂದ, ರಾಜಸೂಯ ಯಾಗ ನಡೀತಾ ಇದೆ, ಕೃಷ್ಣನನ್ನ ಬೈತಾ ಇದ್ದಾರೆ. ಎಷ್ಟು ಬೈದ ಅಂದ್ರೆ, ಅಲ್ಲಿ ಅಗ್ರ ಪೂಜೆಗೆ ಸಂಕಲ್ಪ ಯಾರಿಗೆ ಮಾಡಬೇಕು ಅಂತ ತುಂಬಾ ಗೊಂದಲ ಆಯ್ತಂತೆ. ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬೇಕು ಗೊತ್ತಿದಲ್ರಿ. ಚರ್ಚೆ ಮಾಡಿದ್ಯಾರು, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಪಾಂಡವರು, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು ಎಲ್ಲ ಸೇರಿಕೊಂಡೇ ಚರ್ಚೆ ಮಾಡಿದ್ರು. ಗೊತ್ತಲ್ಲ ಕೃಷ್ಣ ದೊಡ್ಡವಳು ಅಂತ ಅವನಿಗೆ ಮಾಡಿದ್ರಾಯ್ತು. ಚರ್ಚೆ ಯಾಕೆ ಅಷ್ಟು ಮಾಡುದು? ಇದು ಸುಲಭ ಅಲ್ಲ. ಅಲ್ಲಿ ವೇದವ್ಯಾಸರು ಬಂದಿದ್ರು, ಪರಶುರಾಮದೇವರು ಬಂದಿದ್ರು, ಕೃಷ್ಣನು ಬಂದಿದ್ದ. ಯಾರಿಗೆ ಮಾಡಬೇಕು? ಅದೇನು, ಇಬ್ಬರು ಮೂವರು ಒಂದೇ, ಮೂವರಿಗೆ ಒಟ್ಟಿಗೆ ಏಕಕಾಲದಲ್ಲಿ ಮಾಡಿಬಿಟ್ಟಾರೆ. ಮೂರು ಸ್ವಾಮಿ ಕೂತರೆ ಮೂರು ಜನ ಹೋಗಿ ಮೂರು ಜನಕ್ಕೆ ಪಾದ ಪೂಜೆ ಮಾಡಿದಂತೆ. ಮೂರು ಜನ ಕೂಡಿಸಿಟ್ಟು ಐದು ಜನ ಕೂತಿದ್ದಾರೆ, ಮೂವರು ಮಾಡಿಬಿಟ್ರೆ ಆಯ್ತಲ್ಲ ಅಂದ್ರೆ ಆಗಲ್ಲ. ಆ ಕೂತವರೇ ಹೇಳಿದ್ದಾರೆ ಒಬ್ಬರಿಗೆ ಆಗ್ಬೇಕು ಅಂತ. ಈ ಮೂವರು ಸುಮ್ಮನೆ ಕೂತಿಲ್ಲ, ನಮ್ಮ ಮೂವರಲ್ಲಿ ಒಬ್ಬರಿಗೆ ಮಾಡಿಬಿಡಿ ಸಾಕು ಅಂದ್ರು. ಆ ಒಬ್ಬರಿಗೆ ಯಾರು ಮಾಡಬೇಕು ಅಂತ ಇವರು ಗುಸು 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 ನಡೀತಾ ಇದೆ. ಮೂರು ಆಚಾರ ಬಂದಿದ್ದಾರೆ, ಪಾಪ ಯಜಮಾನ ಒಂದೇ ಇಟ್ಕೊಂಡಿದ್ದಾನೆ, ಏನು ಕೊಡ್ಬೇಕಾಗ್ತು. ಯಾರಿಗೆ ಕೊಡ್ಬೇಕು ಅಂತ ಕೇಳಿದ ಆಚಾರ ನೋಡಿದ್ರು, ಯಾರೊಬ್ಬರು ಕೊಟ್ಟು ಬಿಡಿ ಸಾಕು ಅಂದ್ರು. ಅದಕ್ಕೆ ಯಾರಿಗೆ ಕೊಡ್ಬೇಕು ಅಂತ ಅದು ಅವರೆದ್ರೆ ಡಿಸ್ಕಸ್ ಮಾಡ್ಲಿಕ್ಕಿಲ್ಲ. ರೂಮ್ ಅಲ್ಲಿ ಹೋಗೋರು ಬರ್ತಾ ಇಲ್ಲ, ಹೊರಕ್ಕೆ ಯಾರಿಗೆ ಕೊಡ್ಬೇಕು ಯಾರಿಗೆ ಕೊಡ್ಬೇಕು ಅಂತ. ಒಬ್ಬೊಬ್ಬರಿಗೆ ಒಂದು ಆಚಾರ ಮೇಲೆ ಅಭಿಮಾನ, ಈ ಆಚಾರ ಕೊಡೋಣ ಅಂತ. ಇವರು ಆಚಾರ ಕೊಡೋಣ ಅವರು ಒಟ್ಟಾರೆ ಆಚಾರ ಹೋದ್ರಷ್ಟೇ ಹೊರತು ಕೊಡ್ಲಿಕ್ಕಾಗಿಲ್ಲ, ಆಚಾರ ಆಗ್ಬಿಡುತ್ತ ಅಲ್ವಾ. ಇದು ಸಾಮಾನ್ಯ ಮನೆ ನಡೆಯೋದು, ಅಲ್ಲಿ ನಡೆಯಿತು. ಯಾವ್ದೇ ಮೂರ್ತಿ ಕೊಡೋಣ ಅಂದರೆ ಪರಶುರಾಮರನ್ನು ಬಿಡೋಣ, ಅನಾದಿ ಮೂರ್ತಿ ಮೊದಲು ಬಂದ ಮೂರ್ತಿ. ವೇದವ್ಯಾಸರನ್ನ ಬಿಡೋಣ, ಹೆಜ್ಜೆ ಹೆಜ್ಜೆಗೆ ರಕ್ಷಣೆ ಮಾಡಿದ ಮೂರ್ತಿ. ಕೃಷ್ಣನ ಬಿಡೋಣ, ಪಕ್ಕದ್ಗಿದ್ದ ಮೂರ್ತಿ. ಯಾವುದಕ್ಕೆ ಬೆಲೆ ಜಾಸ್ತಿ ಕೊಡೋಣ? ವೇದವ್ಯಾಸರು ಹೇಳಿದ್ರಂತೆ, ಯಾಕೆ ಚಿಂತೆ ಮಾಡ್ತೀರಾ, ಕೊನೆಗೆ ಹೇಳಿದ್ರು ಕೃಷ್ಣನಿಗೆ ಮಾಡಿ. ನಿರ್ಣಯ ಕೊಡ್ತಾ ಇದ್ದಾರೆ, ಕೃಷ್ಣನಿಗೆ ಪ್ರಾಧಾನ್ಯ ಕೊಡು. ಆ ರೂಪಕ್ಕೆ ಕೊಟ್ಟರು, ನಾವು ಕೂಡ ಕೃಷ್ಣ ರೂಪಕ್ಕೆ ಪ್ರಾಧಾನ್ಯ ಕೊಡಬೇಕು. ಯಾಕೆ ಅಂದ್ರೆ ಕೃಷ್ಣವರ್ಣಂ ಕಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈಹಿ ಸಂಕೀರ್ತನ ಪ್ರಾಯೈಹಿ ಯಜಂತಿಹಿ ಸುಮೇಧ ಸಹ. ಕಲಿಯುಗದಲ್ಲಿ ಕೃಷ್ಣನನ್ನು ಚಿಂತನೆ ಮಾಡಬೇಕು ವಿಶೇಷವಾಗಿ. ಅದಕ್ಕೆ ಮಧ್ವಾಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ಕಲಿಯುಗದಲ್ಲಿ ಶೀಘ್ರ ಸಿದ್ಧಿ ಕೊಡುವ ಮಂತ್ರಗಳು ಯಾವುದು? ಕೃಷ್ಣ ಮಂತ್ರ, ನರಸಿಂಹ ಮಂತ್ರ ಮಾಡಿ ಆಗುತ್ತೆ, ಎಲ್ಲ ಆಗುತ್ತೆ. ಬೇಗ ಆಗ್ಬೇಕಾ, ಚುಟುಕಾಗಿ ಆಗ್ಬೇಕಾ? ಕೃಷ್ಣ. ಅದರಲ್ಲೂ ಕೂಡ ಮತ್ತು ಅದ್ರ ಸ್ವಲ್ಪ ಒಡಕ್ ಹೋದ್ರೆ ಯಾವ ಕೃಷ್ಣನ ಚಿಂತನೆ ಮಾಡಲಿ? ಕೊಳ ಹಿಡ್ಕೊಂಡ ದೊಡ್ಡ ಕೃಷ್ಣನನ್ನೋ, ಗೋಪಿಕಾಸ್ತ್ರೀಯ ಜೊತೆಗೆ ಆಡಿದ ಕೃಷ್ಣನನ್ನೋ, ಅಥವಾ ತೊಟ್ಲಲ್ಲಿ ಮಲಗಿ ಕೈಕಾಲಲ್ಲಾಡಿಸಿದ ಕೃಷ್ಣನನ್ನೋ, ಹಾಲು ಕುಡಿತಾ ಇರುವ ಕೃಷ್ಣನನ್ನೋ, ಅಥವಾ ಕಡಗೋರ್ ಹಿಡ್ಕೊಂಡು ಇದ್ದಾನಲ್ಲ ಅವನನ್ನೋ, ಇನ್ಯಾರನ್ನ ಚಿಂತನೆ ಮಾಡಲಿ? ಓರಳು ಕಟ್ಟಿದ ಕೃಷ್ಣನನ್ನೋ, ತುಂಬಾ ಇವೆ. ಯಾರಾದ್ರೆ ಅಂದ್ರೆ ಎಲ್ಲ ಒಂದೇ ಅಲ್ಲ ಅಂತ ನಾವು ಅಲ್ಲ ಅಂದ್ರು. ಒಂದೊಂದು ಭಂಗಿಗೂ ಒಂದೊಂದಕ್ಕೂ ಒಂದೊಂದು ಫಲ ಇದೆ. ಅವಾಗ ಯಾವ್ದು ಮಾಡೋಣ ಅಂತ ತಲೆ ಕೆಟ್ಟೋದ್ರೆ ನಾರಾಯಣ ಪಂಡಿತಾಚಾರ್ಯರು ಉತ್ತರ ಕೊಡ್ತಾರೆ, ಇವನಿದ್ದಾನಲ್ಲ ಕಡಗೋಲು ಹಿಡ್ಕೊಂಡು ಕ್ಷಿಪ್ರಪ್ರಸಾದ ಅಂದ್ರು. ಇವನು ಬೇಗ ಅನುಗ್ರಹ ಮಾಡ್ತಾನೆ ಅಂದ್ರು. ಅದರಾದ್ರೂ ಹೇಳ್ತಾರೆ ಸ್ಮರ ಕ್ಷಿಪ್ರಪ್ರಸಾದ, ಅವನು ಚಿಕ್ಕ ಹುಡುಗನ ರೂಪದಲ್ಲಿದ್ದಾನಲ್ಲ ಬೇಗ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಆಖ್ಯಾನದಲ್ಲಿ ಹೇಳ್ತಾರೆ ಸ್ಮರ ಕ್ಷಿಪ್ರಪ್ರಸಾದಂತ ಸಕಲೇಶ್ವರಿ ತಾರಕ, ಚಿಕ್ಕ ಹುಡುಗನವ ಬೇಗ. ನಾವು ದೊಡ್ಡವರಿಗೆ ಏನು ಕೊಟ್ಟರು ಬರಲ್ಲ, ಅವ್ರಿಗೆ ಏನು ಕೊಟ್ಟರು ತೃಪ್ತಿ ಇರಲ್ಲ. ಎಷ್ಟು ಕೊಟ್ಟರು ಕೂಡ ಇನ್ನಾದ್ರು ಕೊಟ್ಟಿದ್ರು ಚೆನ್ನಾಗಿರ್ತಾರೆ, ಒಂದು ಒಗ್ಗರಣೆ ಕೊಡ್ತಾರೆ ಅಷ್ಟೇ ಗೊತ್ತಿದ್ದಲ್ಲ. ಚಿಕ್ಕವರಾದ್ರೆ ಚೂರು ಕೊಟ್ಟರೆ ಸಾಕು ನಗ್ತಾ ಬರುತ್ತಾನೆ ಅಲ್ವಾ. ಕೃಷ್ಣನು ಅಷ್ಟೇನಂತೆ ಅಲ್ಲ, ಅವನೇನು ಕೊಟ್ಟರು ಸರಿ, ಆ ರೂಪ ಬಹಳ ಅದು ಅಷ್ಟೇ ಅಲ್ಲ. ಆ ರೂಪ ಎಂಥದ್ದು ಅಂದ್ರೆ ಸಿದ್ಧಿ ವಿಘ್ನ ಮುಖ ದೋಷ ಭೇಷಜ. ನಮ್ಮ ಸಾಧನೆಯ ಸಿದ್ಧಿಗೆ ಏನು ವಿಘ್ನಗಳು ಬರುತ್ತಲ್ಲ ಅದಕ್ಕೆ ದೊಡ್ಡ ಔಷಧ ಆ ಕೃಷ್ಣಮೂರ್ತಿ. ಅದಕ್ಕೆ ಮಧ್ವರಾಯರು ಆ ಕೃಷ್ಣ ಪ್ರತಿಷ್ಠೆ ಮಾಡಿದ್ರಂತೆ. ಈ ಕೃಷ್ಣನ ಚಿಂತನೆ ಮಾಡಿ ಅಂತ ಜಗತ್ತಿಗೆ ಕೊಟ್ಟೋದು. ಮಿಕ್ಕದು ಮಾಡಬೇಡಿ ಅಂದಿಲ್ಲ, ಇವ ಬೇಗ ಬರ್ತಾನೆ ನೋಡಿ ಅಂದ್ರು. ಸರಿಯಾ ಅಂದ್ರೆ ಕ್ಲಾರಿಟಿ ಬರ್ತಾ ಇದೆ ಉಪಾಸನೆಯಲ್ಲಿ, ಕ್ಲಾರಿಟಿ ಸ್ವಲ್ಪ 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 ಬರ್ತಾ ಇರುತ್ತೆ. ಸರಿ ಒಟ್ಟಾರೆ ಎಲ್ಲಿಗೆ ಬಂತು ಅಂದರೆ ಆ ದೇವರ ಚಿಂತನಾ ಕ್ರಮ ಹೇಗೆ, ಇದರದ್ದು ಹೇಗೆ ಅಂತ ಹೇಳಿದಾಗ, ಯಾರ್ಯಾರು ಪೂಜಾ ಮಾಡಬೇಕು, ಯಾರನ್ನ ಪೂಜಾ ಮಾಡಬೇಕು ಅಂದರೆ ವೇದವ್ಯಾಸ ನಿರ್ಣಯ ಕೊಟ್ಟರು. ಅಗ್ರ ಪೂಜಾ ಕೃಷ್ಣನಿಗೆ ಆಗ್ಲಿ, ಕೃಷ್ಣನಿಗೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಶಿಶುಪಾಲ ಹೆದ್ದ, ಬಹಳ ಬೈದ. ಎಷ್ಟು ಬೈದ ಅಂದ್ರೆ ಕೂತವರಿಗೆ ಕೇಳಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಭೀಕರ ಬೈತಾ ಇದ್ದಾರೆ. ಅವಾಚ್ಯ ಮಾತುಗಳಿಂದ ಬೈತಾ ಇದ್ದಾರೆ. ಜಾರ ಚೋರ ನಾನಾ ಮಾಡ್ತಿದ್ದಾರೆ. ಅಲ್ಲಿ ಹೇಳ್ತಾರೆ ಭಾರತದಲ್ಲಿ ಪಾಂಡವರು ಎಲ್ಲರೂ ಖಡ್ಗ ಹಿಡ್ಕೊಂಡು ಇಡದ್ರಿಂದ ಇದ್ರಂತೆ ಶಿಶುಪಾರನ ಮೇಲೆ ಕತ್ತರಿಸಿ ಹಾಕೋಣ ಅಂತ. ಆದ್ರೆ ಕೃಷ್ಣ ಅಂದ ಅವ ನನ್ನ ತುತ್ತು ನಿಮಗಲ್ಲ ಕೂಡಿ. ಸುಮ್ಮನೆ ಕೂತು ನೋಡಿ ಅವರ ಪರಿಸ್ಥಿತಿ, ಒಂದು ಕಡೆ ಬೈಗಳ ಮಳೆ ಕೇಳಿಸ್ತಾ ಇದೆ, ಸುಮ್ಮನೆ ಕೊಡ್ಬೇಕು ಏನ್ ಅನುಸಂಧಾನ ಮಾಡ್ಬೇಕು ಅಂತ ಕೇಳುವಾಗ ದೇವರನ್ನ ಬೈಯುವರ ಮಧ್ಯೆ ಕೂತ್ಕೊಂಡು ಆ ಬೈಗಳನ್ನ ಕೇಳೋ ಕಲಕ್ಕೆ ಏನ್ ಅನುಸಂಧಾನ ಮಾಡ್ಬೇಕು ಅಂತ ಆಚಾರ ಕೇಳಿದ್ರೆ ಏನ್ ಹೇಳ್ತಾರೆ, ಇವೆಲ್ಲ ಹತ್ತಿಟ್ಕೊಡ್ರಿ ಅಂತ ಹೇಳ್ತಾರೆ. ಮಾಡಿ ಎಂದರು. ಯಾಕೆಂದ್ರೆ ಅಂಥ ಪರಿಸ್ಥಿತಿ ಬಂದಿದ್ರೆ ಮಾಮೂಲಾಗಿ ದೇವರನ್ನ ಬೈಯುವ ಸಂದರ್ಭ ಬಂದರೆ ಒಂದಾ ಎದ್ದು ಹೋಗ್ಬೇಕು, ಇಲ್ಲ ಒಂದ್ ನಾಲಿ ಕತ್ತರಿಸ್ಬೇಕು ಎಡೆ. ಅದಕ್ಕೆ ಮುಂದೆ ಹೋಗ್ತಾರೆ ಅರಣ್ಯಕಾಚಾರ್ಯ, ಎದ್ದು ಹೋಗ್ಲಿಕ್ಕೂ ಆಗ್ತಾ ಇಲ್ಲ, ಒಂದ್ ನಾಲಿ ಕತ್ತರಿಸ್ಲಿಕ್ಕೂ ಆಗ್ತಾ ಇಲ್ಲ, ಇರಲೇಬೇಕಾಗಿ ಬರ್ತಾ ಇದೆ. ಅವಾಗ ಏನ್ ಮಾಡ್ತೀಯಾ ಅಂತ ಕೇಳಿದ್ರು. ಆ ಕಂಡೀಷನ್ ನೋಡ್ಬೇಕಲ್ಲ, ನಾವು ಹೇಳಿದ್ರೆ ಎಲ್ಲ ಕಂಡೀಷನ್ ನಮ್ಮ ಜೀವನದಲ್ಲಿ ಬರಲ್ಲ. ನಮ್ಮ ಅಂದ್ಕೊಳ್ಳೋದು ಬರೋದು ಇದು ವಿಶೇಷ, ಅದು ಗಂಡನೇ ಇದ್ದಾನೆ, ಎದ್ದು ಹೋಗ್ಲಿಕ್ಕಿಲ್ಲ, ಬಿಟ್ಟು ಹೋಗ್ಲಿಕ್ಕಿಲ್ಲ, ಇರ್ಲಿಕ್ಕಿಲ್ಲ, ನಾಲೆ ಕಡಿತೀರಾ ಆಗಲ್ಲ, ಮತ್ತೆ ಮನೆಯಲ್ಲೇ ಇರ್ತಾರೆ. ದೇವರನ್ನ ಬೈಯೋದ್ರಲ್ಲಿ ಇವರು ದುಃಖ ಬರುತ್ತೆ ಅಂತ ಗೊತ್ತಾರೆ, ಇನ್ನಷ್ಟು ಬೈತಾರೆ. ಇದೆಲ್ಲ ಬರುತ್ತಲ್ಲ ಅಂದ್ರೆ ಯಾರ್ಯಾರು ಇರ್ತಾರೋ ಅವ್ರ ರಿವರ್ಸ್ ಕ್ಯಾಂಡಿಡೇಟ್ ಯಾರಾದಿರ್ಲಿ, ಅಂಥ ಕಾಲಕ್ಕೆ ಏನು ಮಾಡಬೇಕು ಅಂದ್ರೆ ಇಷ್ಟೇ ಹೇಳ್ತಾರೆ. ನುಡಿಸೋದು ಸ್ವಾಮಿ ಇವನೊಂದು ಬೊಂಬೆ, ಅಲ್ಲಿ ಬರುವ ಶಬ್ದಗಳಲ್ಲೆಲ್ಲ ಭಗವದ್ ರೂಪಗಳೇ ಬರ್ತಾ ಇವೆ ಸ್ವಾಮಿ. ಅವ ಗೊತ್ತಿಲ್ಲದೆ ಬೈದಂತೆ ಆಗ್ತಾ ಇದೆ. ಆ ಶಬ್ದಗಳೆಲ್ಲ ನಿನ್ನ ಬೈಗಳಲ್ಲ ಹರಿಯೇ, ನಿನ್ನ ಸ್ತೋತ್ರ. ಸರಿಯಾಗಿ ಗೊತ್ತಿದ್ದವರಿಗೆ ಶಬ್ದ ಒಡೆದು ನೋಡಿದ್ರೆ ಮುಖ್ಯತಃ ಸರ್ವಶಬ್ದ ಇಷ್ಟ, ಬೈಗಳಲ್ಲೂ ದೇವರನ್ನ ಸ್ತೋತ್ರ ಇದಿರುತ್ತಂತೆ. ಇವರಿಗೆ ಬೈಗಳು ಅಂತ ಅವ್ರ ತಲೆಯಲ್ಲಿ ಅರ್ಥ ಇರುತ್ತೆ, ಆದರೆ ಆ ಶಬ್ದ ಮಾತ್ರ ದೇವರನ್ನ ಹೊಗಳ್ತಾ ಇರುತ್ತೆ. ಇಷ್ಟಂತಾನ ಮಾಡಿಬಿಡಿ ಅಂತಹ ಕಾಲಕ್ಕೆ ಕ್ಲೀನ್ ಆಯಿತು. ಆ ಬೈದ ಪಾಪ ಅವರಿಗೆ ಬಂತು, ಆ ಶಬ್ದಗಳಲ್ಲಿ ಭಗವಂತನ ಚಿಂತನೆ ಮಾಡಿದ ಪುಣ್ಯ ನಮಗೆ ಬಂತು. ಯಾಕೆ ಅನಿರ್ವಾಹ ಪರಿಸ್ಥಿತಿ ಅಂತ. ಸರಿ ಎಲ್ಲ ಪರಿಸ್ಥಿತಿ ಅದು ಕೂತಿದ್ದಾರೆ, ಭೀಮಸೇನ ದೇವರು ಸುಮ್ಮನೆ ಕೂತಿದ್ದಾರೆ, ಅದು ವಿಶೇಷ. ನಾಲಿಗೆ ಕತ್ತರಿಸಿ ಅಥವಾ ಎದ್ದು ಹೋಗುವ ತಾಕತ್ತಿರುವ ಭೀಮಸೇನ ದೇವರು ಶಿಶುಪಾಲ ಬೈಯುವಾಗ ಸುಮ್ಮನೆ ಕೂತಿದ್ದಾರೆ. ಅವರೇನು ಮಾಡಿದ್ರು ಅಂದ್ರೆ, ಏನ್ ಅನುಸಂಧಾನ ಮಾಡಿದ್ರು ಅಂತ ಕ್ವಶನ್ ಮಾಡಿದ್ರೆ ಇದೇ ಮಾಡಿದ್ರು ಅಲ್ವಾ. ಈ ರಿಯಲ್ ಪ್ರಾಕ್ಟಿಕಲ್ ಕಂಡೀಷನ್ಸ್ ಇರುತ್ತೆ, ಅದು ಭಾರತ ರಹಸ್ಯ ಅಂತ. ಸರಿ ಒಟ್ಟಾರೆ ಪಾಪದ ಕೊಡ ತುಂಬಿತು. ಚಕ್ರದಿಂದ ಕತ್ತರಿಸಿದ ಭಗವಂತ, ಕತ್ತರಿಸಿದ ಕೂಡಲೇ ಅವರೊಳಗಿಂದ ಜ್ಯೋತಿ ಬಂದು ದೇವರ ಪಾದಕ್ಕೆ ಸೇರಿತು. ಅಂದ್ರೆ ಸಾಯುಜ ಮೋಕ್ಷ ಬರ್ತಾ ಇದೆ. ಧರ್ಮರಾಜ ಕೇಳ್ತಾ ಇದ್ದಾನೆ. ಬೈದ್ರೆ ಸದ್ಗತಿಯ ವೇನ, ಬೈದ್ರೆ ತಮ್ಮ ತಮಸ್ಸಿಗೆ ಹೋದ, ಇವನು ಚೆನ್ನಾಗಿ ಬೈದಿದ್ದಾನೆ. ಈಗ ಮಾತ್ರ ಅಲ್ಲ, ಆರಬ್ಧ ತಲಭಾಷಣ ತೊದಲು ನುಡಿ ಬಂದಾಗಲಿಂದ ಬೈಯೋದು ಶುರು ಮಾಡಿದ್ದಾನೆ ಈ ಮಹಾನುಭಾವ. ಯದ್ಯಪಿ ನಾರಿಗೆ ಕುಷ್ಟು ಬರಬೇಕಾಗಿತ್ತು, ಬಿಳಿ ಕುಷ್ಟು ಬರಲಿಲ್ಲ, ತಮಸ್ಸಿಗೂ ಹಾಕ್ಲಿಲ್ಲ, ಸಾಹಿತ್ಯ ಮೋಕ್ಷ ಕೊಡ್ತಾನಂತೆ. ದೇವರನ್ನ ಏನಂತ ನೋಡ್ಬೇಕು, ಅರ್ಥ ಆಗ್ತಾ ಇಲ್ಲ. ಇದೇ ಒಂದ್ ವೇಳೆ ಸತ್ಯ ಅಂದ್ರೆ ಎಲ್ಲ ಅದೇ ಶುರು ಮಾಡ್ತಾರಲ್ಲ, ಬೆಳಿಗ್ಗೆ ಹೇಳೋದು ಬೆಟ್ ಕಾಫಿ ಕುಡಿಯೋದು ದೇವ್ರಿಗೆ ಬೈತಾ ಕುಡಿದ್ರಂತೆ. ಸ್ನಾನ ಬೇಡ, ಸಂಧಾಸನ ಬೇಡ, ಬೈಲಿಕ್ಕೆ ಬೇಕು, ಮಡಿ ಬೇಡ, ಮರಿ ಬೇಡ. ನೋಡಿ, ಪುಣ್ಯ ಬರಬೇಕಾದ್ರೆ ಕಚ್ಚಿ ಹಾಕ್ಬೇಕು, ಮೃತಿಕಾ ಶೌಚ ಮಾಡ್ಕೋಬೇಕು, ಎಲ್ಲಾ ಮಾಡ್ಕೋಬೇಕು ಅಲ್ಲ. ಅದು ಹಾಕದಿದ್ರೆ ಪುಣ್ಯ ಎಲ್ಲ ಹೋಗ್ಬಿಡುತ್ತೆ, ಮೃತಿಕಾ ಶೌಚ ಮಾಡ್ಕೊಳಿದ್ರೆ ಪುಣ್ಯ ಹೋಗ್ಬಿಡುತ್ತೆ, ಕಚ್ಚಿ ಹಾಕದಿದ್ರೆ ಪುಣ್ಯ ಹೋಗ್ಬಿಡುತ್ತೆ. ಪಾಪ ಮಾತ್ರ ನೋಡಿ, ಕಚ್ಚಿ ಹಾಕದಿದ್ರು ಅಡ್ಡಿ ಇಲ್ಲ, ಮೃತಿಕಾ ಶೌಚ ಮಾಡಿಕೊಳ್ಳಂಗಿದ್ರು ಅಡ್ಡಿ ಇಲ್ಲ, ಮಾಡಿದ ಕೂಡಲೇ ಬರುತ್ತೆ. ಅದೇನು ಅರ್ಥ ಆಗುತ್ತೆ? ಪಾಪಕ್ಕೆ ಮಾತ್ರ ಯಾವ್ದು ಉಳ್ತಿಲ್ಲ, ಪುಣ್ಯಕ್ಕೆ ಮಾತ್ರ ಉಳ್ತಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಪಾಪದಲ್ಲಿ ನಿಂತ ಭಗವದ್ ರೂಪ ಬೇರೆ, ಪುಣ್ಯದಲ್ಲಿ ನಿಂತ ಭಗವದ್ ರೂಪ ಬೇರೆ, ಇದರ ಲಕ್ಷಣ ಬೇರೆ, ಅದರ ಲಕ್ಷಣ ಬೇರೆ. ಆದ್ದರಿಂದ ಭಗವಂತ ವಿಶೇಷವಾಗಿ ಅವನ ತಲೆ ಕತ್ತರಿಸಿ ಸಾಹಿತ್ಯ ಮೋಕ್ಷ ಕೊಟ್ಟ. ಒಂದು ವೇಳೆ ಹೀಗಾದರೆ ಗತಿ ಏನು ಅಂದರೆ, ಉತ್ತರ ಕೊಡ್ತಾ ಇದ್ದಾರೆ, ಅಲ್ಲಿ ಇಬ್ಬರಿದ್ರು ಜೀವದ್ವಯ. ಇಬ್ಬರಲ್ಲಿ ಒಬ್ಬ ಜಯ, ದೇವರ ದ್ವಾರಪಾಲಕನಾಗಿದ್ದ ವೈಕುಂಠದಲ್ಲಿ ಶಾಪಗ್ರಸ್ತನಾಗಿ ಬಂದ, ವಂಶೇ ಬಂತು. ನಾವು ವೈಕುಂಠಕ್ಕೆ ಹೋದ್ರೆ ಮತ್ತೂ ಹೆತ್ತಿರಿಗೆ ಬರ್ತೀವ, ಯಾರಾದ್ರೂ ಶಾಪ ಕೊಟ್ರೆ ಅಂದ್ರೆ ಇಲ್ಲ, ಅದು ಅಮುಕ್ತ ಸ್ಥಾನ ಅಂದ್ರು. ಅಮುಕ್ತ ಸ್ಥಾನದಲ್ಲಿದ್ದವರಿಗೆ ಶಾಪಾದಿಗಳುಂಟು. ಯಾವುದು ಕೂಡ ಹೇಳ್ತಾರೆ, ಅಲ್ಲಿ ಪದದಲ್ಲಿದ್ದವರಿಗೆ ಮಾತ್ರ ಶಾಪ, ನಮ್ಮಂತವರು ದುರ್ಬಿಯವರು ಹೋದ್ರೆ ನಮ್ಗೆ ಯಾರು ಶಾಪ ಕೊಡೋರಿಲ್ಲ, ಪದದಲ್ಲಿದ್ದವರಿಗೆ ಮಾತ್ರ ಶಾಪಾದಿಗಳಿರುತ್ತೆ. ನಮ್ಗೆ ಹಿಡ್ಕೊಂಬನ ಆತರ ಇಲ್ಲ, ನಮ್ಮ ಪಾಣ್ಣ ವ್ಯಕ್ತಿವಷ್ಟೇ. ಅದರಿಂದ ಶಾಪಾದಿಗಳು ಅವರಿಗೆ ಮಾತ್ರ ಅಂದ್ರು. ಸರಿ, ಅಲ್ಲಿ ಕೂಡ ತುಂಬಾ ಪ್ರಶ್ನೆಗಳು ಬರ್ತಾ ಇವೆ. ಅಲ್ಲಿ ಹೋದರಲ್ಲ ಯಾರು ಸನಕ ಸನಂದನಾದಿಗಳು ಅಮುಕ್ತ ಸ್ಥಾನದಲ್ಲಿ ವೈಕುಂಠದಲ್ಲಿ ಭಗವಂತನ ದರ್ಶನ ಮಾಡ್ಲಿಕ್ಕೆ ಹೋದಾಗ ಇವರು ಅಡ್ಡಿ ಮಾಡಿದ್ರು. ಅದಕ್ಕೆ ಕುಪಿತ ಅಶಪನ್ ಸಿಟ್ಟಾಗಿ ಶಾಪ ಕೊಟ್ರು. ಏನಂತ ಶಾಪ ಕೊಟ್ರು, ಅವರು ಏನಂತ ಅಡ್ಡಿ ಮಾಡಿದ್ರು ಅಂದ್ರೆ, ಇವರು ಪರಿಚಯ ಮಾಡಿಕೊಡುತ್ತಾರೆ ಕನಕ ಸನಂದನಾದಿಗಳದ್ದು. ಪಂಚಷಡ್ಡಾಯನಾರ್ಭಾಭಾಹ ಪೂರ್ವೇಶಾಮಿ ಪೂರ್ವಜಾಹ, ಐದಾರು ವರ್ಷದ ಹುಡುಗರಂತ ವಯಸ್ಸು ಇವರದ್ದು, ವಯಸ್ಸು ತುಂಬಾ, ಆ ವಯಸ್ಸಿನ ಶರೀರ ಇವರಿಗಿದೆ, ಐದಾರು ವರ್ಷದ ಹುಡುಗರ ಶರೀರ ಇವರಿಗಿದೆ, ವಯಸ್ಸು ಮಾತ್ರ ತುಂಬಾ. ಎಷ್ಟು ವಯಸ್ಸು ಅಂದ್ರೆ ಪೂರ್ವೇಶಾಮಿ ಪೂರ್ವಜಾಹ, ದೇವತೆಗಳು ಅವರಿಗಿಂತ ಮೊದಲು ಹುಟ್ಟಿದವರು ದೈತ್ಯರು, ಅವರಿಗಿಂತ ಮೊದಲು ಹುಟ್ಟಿದವರು ಸನಕಸನಂದನಾದಿಗಳು. ಅದಕ್ಕೆ ಯಾರನ್ನು ಬೈಬೇಕಾದ್ರೆ, ಅವ್ರಿಗೆ ಗೊತ್ತಿಲ್ಲದೆ ಬೈಬೇಕಾದ್ರೆ, ಸಭೆಯಲ್ಲಿ ಬೈಬೇಕಾದ್ರೆ, ಅವರಿಗೆ ಸಂಸ್ಕೃತ ಗೊತ್ತಿಲ್ಲದಿದ್ದರೆ, ನೀವೆಲ್ಲ ಪೂರ್ವ ದೇವತೆಗಳು ಬಂದ್ಬಿಟ್ರೆ ಆಯ್ತು ಅಂತ, ದೈತ್ಯರು ಅಂತ. ಅವ್ರಿಗೆ ಗೊತ್ತೇ ಆಗಲ್ಲ ಬಾಬ ದೇವತೆಗಳಿಂದ, ಅವ್ರ ಸಂತೋಷವೇ ಸಂತೋಷ. ಇನ್ನ ಪೂರ್ವ ದೇವತೆಗಳು ಬಹಳ ದೊಡ್ಡವರು ಅಂತ ಸ್ವಾಮಿ ಹೇಳ್ತಾ ಇರ್ತಾರೆ. ಯಾರು ಅಂದ್ರಂತೆ, ಎಲ್ಲ ಪೂರ್ವ ದೇವತೆಗಳು ಬಂದು ಕೂತಿದ್ದಾರೆ. ಸಂಸ್ಕೃತ ಒಳ್ಳೆ ಮೇಷ್ಟ್ರು, ಯಾವುದಕ್ಕೂ ಅದನ್ನು ತೊಂದರೆ ಕೊಟ್ಟಿದ್ದಾರೆ, ಎಲ್ಲ ಈ ಲೌಕಿಕರು ಕೂತಿದ್ದಾರೆ, ಕೊಟ್ಟೆ ಊರಿಗೆ ನೋಡ್ಬೇಕು ಸನ್ಮಾನಕ್ಕೆ ಈತನ್ನೇ ಕರೆದಿದ್ದಾರೆ. ಏನು ಭಾಷಣೆಗೆ, ಎಲ್ಲ ಪೂರ್ವದೇವತೆಗಳು ಸಮಾನ ಅದ್ಭುತವಾಗಿ ಬೆಳೆಸ್ತಾ ಇದ್ದಾರೆ ಅಂದ್ರೆ, ಎಲ್ಲರೂ ಜಪಾಡ್ತಾರೆ. ಕೂತವ್ರಿಗೂ ಅರ್ಥ ಆಗ್ಲಿಲ್ಲ, ಇವರಿಗೂ ಅರ್ಥ ಆಗ್ಲಿಲ್ಲ, ಆನಂದ ಆಗಿ ಅವ್ರ ಕಾಟ ಕೊಡೋದು ನಿಲ್ಲಿಸಿದ್ರು. ಸರಿ ಆಯ್ತು, ತಮಾಷೆಗೆ ಹೇಳಿದೆ, ಯಾಕಂದ್ರೆ ಇವತ್ತು ತುಂಬಾ ಜನ ಗೊತ್ತಿರುತ್ತೆ, ಬಹಳ ಜನಕ್ಕೆ ಸಂಸ್ಕೃತವೂ ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ. ಸರಿ, ಮೊದಲು ಹುಟ್ಟಿದವರು ಇಲ್ಲಿ, ಅವರನ್ನ ಅವರು ಬಂದ ಕೂಡಲೇ ಇವ್ರು ಏನು ಮಾಡಿದ್ರು, ಶಿಶೂನ್ನ ಮತ್ವ, ಅವರನ್ನ ಚಿಕ್ಕ ಮಕ್ಕಳು ಅಂತ ತಿಳಿದು ತಾನ್ ಪ್ರತ್ಯಕ್ಷೇಧತ ಅವರನ್ನ ಅಡ್ಡಿ ಮಾಡಿದ್ರಂತೆ. ಅದಕ್ಕೆ ಅವರು ಶಾಪ ಕೊಟ್ಟು ನಿಮಗೆ ದೈತ ಯೋನಿ ಬರಲಿ ಅಂದ್ರು, ಬಂದ್ರು ಅಂದ್ರು. ಇಷ್ಟೇ ಕೇಳಿ ಬಿಟ್ಟದ್ದು ಹೌದ, ಏನಾದ್ರು ಪ್ರಶ್ನೆಗಳು ಬಂತ? ಬರಲೇ ಇಲ್ಲ ಇಷ್ಟವರೆಗೆ ಪ್ರಶ್ನೆಗಳು, ನಾನು ಹಾಕ್ತೀನಿ ಉತ್ತರ ಕೊಡಿ. ಭಾರತ ಭಾಗವತ್ ತುಂಬಾ ಸಲ ಮಂಗಳ ಆಯ್ತಲ್ಲ, ಉತ್ತರ ಕೊಡಿ. ಇವರು ಬಂದವರನ್ನ ಯಾಕೆ ತಡೆದರು? ತಡಿಲಿಕ್ಕೆ ಒಂದು ಕಾರಣ ಇರ್ಬೇಕಲ್ಲ. ಶಿಶೋನ್ಮತ್ವ, ಚಿಕ್ಕ ಮಕ್ಕಳು ಒಂದು ತಡೆದು ತಡೆದರು. ಆಗ ಪ್ರಶ್ನೆ ಬರುತ್ತೆ, ಜಯ ವಿಜಯರು ನಮ್ಮಂಥವರು, ಏನು ಗೊತ್ತಿಲ್ಲದವರು ಇಲ್ಲ, ವೈಕುಂಠದಲ್ಲಿರೋ ದೇವತೆಗಳು ಅಂದ್ರೆ ಅವರ ಸಹಜ ರಕ್ಷಣ ಅಪರೋಕ್ಷ ಜ್ಞಾನ ಇದೆ ಅಂತ. ಅಪರೋಕ್ಷ ಜ್ಞಾನ ಇದ್ದವರಿಗೆ ಎದುರಿಗೆ ಯಾರಿರ್ತಾರೆ ಅಂತ ಗೊತ್ತಾಗುತ್ತೋ ಇಲ್ವೋ? ಗೊತ್ತಾಗುತ್ತೆ, ಮಿನಿಮಮ್ ಯಾರು ಅಂತ ಗೊತ್ತಾಗುತ್ತೆ. ಜಯ ವಿಜಯರು ಅಪರೋಕ್ಷ ಜ್ಞಾನ ಇದ್ದವರಿಗೆ ಇವರನ್ನ ನೋಡಿದ ಕೂಡಲೇ ಸನಕಸನಂದನಾದಿಗಳು ಜ್ಞಾನಿಗಳು ಅಂತ ಗೊತ್ತಾಗ್ಲಿಲ್ವೋ? ಆ ಪ್ರಶ್ನೆ ಹಾಗೇ ಉಳಿಯುತ್ತೆ. ಸಾಕಿ ಮಕ್ಕಳು ತಿಳಿದ್ರಂತೆ ಅಪರೋಕ್ಷ ಜ್ಞಾನ ಇದ್ದು ಇವ್ರ ಮಕ್ಕಳನ್ನು ತಿಳಿಬೇಕಾದ್ರೆ ಅಂದ್ರೆ ಇವ್ರನ್ನ ಎಂದು ನೋಡಿಲ್ವೋ? ಇವರು ಸನಕಸನಂದನಾದಿಗಳನ್ನ ಒಂದು ಸಲ ನೋಡಿಲ್ವೋ? ಯಾರು ಮೊದಲು ಹುಟ್ಟಿದವರು ಜಗತ್ತೆಲ್ಲ ತಲೆವಾಗುವಂತಹ ಮಹಾನುಭಾವರು, ಅವರನ್ನು ನೋಡಿದ ಜಗತ್ ತಲೆವಾಗುತ್ತೆ ಅಂತವ್ರ ಕುರಿತು ಅಷ್ಟರ ಗೊತ್ತೇ ಇಲ್ವಾ? ವೆಂಕಟರಾಯರು ಅವ್ರು ಯಾರು ಅಂತ ನಾವು ಕೇಳಿದ್ವಲ್ಲ, ಆ ತರ ಆಯ್ತು ಅವರಿಗೆ. ಸನಕಸನಂದನಾದಿಗಳ ಪರಿಚಯವೇ ಇಲ್ವಾ ಯಾರಿಗೆ? ದೇವಿಜಯರಿಗೆ. ಅಥವಾ ಅವರು ಮೊದಲ ಬಾರಿ ಬಂದ್ರು ಆ ವೈಕುಂಠಕ್ಕೆ, ಅಥವಾ ಈ ದ್ವಾರದಲ್ಲಿ ಬಂದ್ರೆ ಸುತ್ತಾಕಿ ಬೇರೆ ದ್ವಾರದಲ್ಲಿ ಹೋದ್ರು, ಇವಾಗ ಬಂದೇ ಇಲ್ಲ ಇಲ್ಲಿಗೆ ಅಂತ ಹೇಳ್ಬೇಕಾ? ಏನ್ ಹೇಳ್ತೀರಾ ಉತ್ತರ? ಯಾಕೆ ನಿಲ್ಲಿಸಿದ್ರು? ಬಂದ ಅಪರೋಕ್ಷ ಜ್ಞಾನ ಇದೆ ಅಂತ ಒಪ್ಪಬೇಕಾ? ಒಪ್ಪಿದರೆ ಇವ್ರು ಯಾರು ಅಂತ ಗೊತ್ತಾಯ್ತು ಅಂತ ಒಪ್ಪಬೇಕಾ? ಗೊತ್ತಾದ್ರೆ ಇವ್ರು ಮೊದಲನೇ ಬಾರಿ ಅಂದ್ರೆ ತುಂಬಾ ಸಲ ಬಂದಾರೆ ಅಂತ ಒಪ್ಪಬೇಕಾ? ಹಾಗಾದ್ರೆ ಅವ್ರು ಬಂದಾಗೆಲ್ಲ ಕಳೆವಾಗಿ ಬಿಟ್ಟವರೇ ಈಗ ನೋಡಿ ಚಿಕ್ಕ ಮಕ್ಕಳು ಅಂತ ಅಡ್ಡಿ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅದು ಯಾಕೆ? ಇಷ್ಟು ಪ್ರಶ್ನೆಗಳು ದೈತ್ಯಾವೇಶ ಬಂದಿದೆ, ಅಸುರಾವೇಶ ಬಂದಿದೆ ಅಲ್ಲಿ. ಹೌದು, ಬೇಕಾದಷ್ಟು ಅಪರೋಕ್ಷ ಜ್ಞಾನ ತಿರೋಧಾನ ಆಗಿ ಬಂದ್ಬಿಡುತ್ತೆ. ಹಾ, ಅಲ್ಲಿ ಅನಾಲಿಸಿಸ್ ಎಲ್ಲಿ ಬರುತ್ತೆ ಅಂದ್ರೆ ಅಲ್ಲಿ ಬರುತ್ತೆ. ಅಪರೋಕ್ಷ ಜ್ಞಾನ ಇದ್ದದ್ದು ತಿರೋಧಾನ ಆಗಿ ಅಸುರಾವೇಶ ಆಗ್ಲಿಕ್ಕೆ ಬರಲಿಕ್ಕೆ ಕಾರಣ ಏನು? ಎಲ್ಲರಿಗೂ ಬರಲಿ ನೋಡಿ, ಮಿತ್ತ ದ್ವಾರಪಾಲಕರು ಯಾರಿಗೂ ಬಂದದ್ದು ಎಲ್ಲಿ ಉಲ್ಲೇಖ ಇಲ್ಲ, ಇವರಿಬ್ಬರಿಗೆ ಬಂತು, ಇವರಿಬ್ಬರಿಗೆ ಬಂದದ್ದು. ಯಾವ ಪುರಾಣದಲ್ಲಿ ನಂದ ಸುನಂದ ಕುಮುದ ಕುಮುದಾಕ್ಷ ಯಾರು ಚಂಡ ಪ್ರಚಂಡ ಯಾರಿಗೂ ಬರಲಿಲ್ಲ, ಇವರಿಬ್ಬರಿಗೆ ಬಂತು. ಇವರಿಬ್ಬರಿಗೆ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ ಏನೋ ಕೂತಿದೆ ಅಂತ, ಇವರದ್ದೇ ಏನೋ ಪಾರಪ್ರ ಕರ್ಮ ಕೂತಿದೆ. ಆದ್ದರಿಂದ ಅಪರೋಕ್ಷ ಜ್ಞಾನ ತಿರೋಧಾನ ಆಗಿದೆ. ಆದ್ದರಿಂದ ಅಲ್ಲಿ ದೈತ್ಯಾವೇಶನೂ ಬಂದಿದೆ. ದೈತ್ಯಾವೇಶ ಬರಲಿಕ್ಕೂ ಅಪರೋಕ್ಷ ಜ್ಞಾನ ತಿರೋಧಾನ ಆಗ್ಲಿಕ್ಕೂ ಕಾರಣವಾದ ಕರ್ಮ ಕೂತಿದೆ ಅಂತ ಬೇಸ್ ಸಿದ್ಧ ಆಯಿತು. ಇದು ನೋಡಿದರಂತೆ ಕನಕಸನಂದನಾದಿಗಳು ಬಂದ ಕೂಡಲೇ ಅವರು ತಮ್ಮನ ಚಿಕ್ಕ ಮಕ್ಕಳು ಅಂತ ತಡೆದ ಕೂಡಲೇ ಎಲ್ಲ ಪ್ರತಿ ಸಲ ಬಂದಾಗ ತಲೆಗಾಗಿ ನಮಸ್ಕಾರ ಮಾಡುವವರು ಈ ಸಲ ಹೀಗೆ ಮಾಡ್ತಾ ಇದ್ದಾರಲ್ಲ ಅಂತ ನೋಡಿದ್ರು. ಅವರೂ ಅಪರೋಕ್ಷ ಜ್ಞಾನಿಗಳೇ, ಒಳಗಿಂತ ನೋಡ್ತಾ ಇದ್ದಾರೆ. ಅವರಿಗೆ ಕಾಣಿಸಿದ್ದು ಈ ತಡೆದಂಥವರ ಒಳಗಿರುವ ಕರ್ಮ ಬೀಜ. ಅವರು ಒಳಮುಟ್ಟಿ ನೋಡುತ್ತಾರೆ, ಹೊರಹೊರಗೆ ಮುಟ್ಟವರಲ್ಲ. ಆಯುರ್ವೇದ ತರ ಬುಡಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದಕ್ಕೆ ನೋಡಿದ್ರು ಈ ಕರ್ಮ ಏನಿದೆಯಲ್ಲ ಇದು ಹೋಗಬೇಕಾದರೆ, ಇದಿದ್ರೆ ಯಾವಾಗ್ಲೂ ಅಷ್ಟೇ ರೋಗ ಬರ್ತಾನೆ ಇರುತ್ತೆ. ಅಪರೋಕ್ಷ ಜ್ಞಾನ ತಿರೋಧಾನ ಆಗ್ತಾರೆ, ದೈತ್ಯರು ಬರ್ತಾನೆ ಇರ್ತಾರೆ, ದೈತ್ಯಾಯಿತು ಬರ್ತಾ ಇರುತ್ತೆ. ಇದು ಹೋಗ್ಬೇಕಾದ್ರೆ ಏನ್ ಮಾಡೋಣ ಅಂತ ಅಷ್ಟು ಟ್ರೀಟ್ಮೆಂಟ್ ಗೋಸ್ಕರ ನೋಡ್ತಾ ಇದ್ದಾರೆ. ಏನು ಮಾಡಿದ್ರಪ್ಪ ಅಂದ್ರೆ ಇದು ಸುಮ್ಮನೆ ಧ್ಯಾನ ಮಾಡಿದ್ರೆ ಹೋಗೋ ರೋಗಲ್ಲ, ಅದು ತೀವ್ರ ಧ್ಯಾನದಿಂದಲೇ ಹೋಗ್ಬೇಕು, ಇಲ್ಲದ್ರೆ ಹೋಗಲ್ಲ. ಮತ್ತೇನ್ ಮಾಡೋಣ ಅಂದ್ರೆ ಆವಾಗ ಅದಕ್ಕೆ ಕರುಣೆಯಿಂದ ದೈತ್ಯರಾಗಿ ಹುಟ್ರಿ ಅಂತ ಹೇಳಿದ್ರು. ಅಲ್ಲ, ಅದಕ್ಕೆ ಸಂಬಂಧ ಏನು ಅಂದ್ರೆ ಅವಾಗ ನಾರದ್ರು ಹೇಳ್ತಾರೆ, ಯಾರನ್ನೋ ನಾವು ಅಭಿಮಾನದಿಂದ ನೆನೀತಾ ಇದ್ದೀವಿ, ಎಷ್ಟೊತ್ತು ನೆನೀಬಹುದು? ಒಂದು ಗಂಟೆ ಕಂಟಿನ್ಯೂಸ್ ಆಗಿ, ಎರಡು ಗಂಟೆ ಆದ್ಮೇಲೆ ಎಷ್ಟೊತ್ತು ಹೊಗಳ್ತೀವಿ? ಹೊಗಳಿಸ್ಕೊಂಡು ಸಾಕಾಗತ್ತೆ, ಹೊಗಳಿದ್ರು ಸಾಕಾಗತ್ತೆ. ಆದರೆ ಅದೇ ಯಾರಾದ್ರೂ ತೊಂದರೆ ಕೊಟ್ರೆ, ಬೈಬೇಕಾದ್ರೆ, ಒಳಗೊಳಗೆ ಉರಿತಾ ಇದ್ರೆ, ದಿನ ಇಡೀ ಅವ್ರನ್ನ ನೆನೆದು ನೆನೆದು ಬೈತಾ ಇರ್ತೇವೆ ಅಲ್ವಾ? ಅದಕ್ಕೆ ಕೆಲವರು ಬಾತ್ರೂಮ್ ಹೋದ್ರು ಎಲ್ಲಿ ಹೋದ್ರು ಆ ಗೋಡೆ ನೋಡಿ ಬೈತಾ ಇರ್ತಾರೆ. ಯಾಕೆ? ಇಂಪ್ಯಾಕ್ಟ್ ಅಷ್ಟು ಕೂತಿರುತ್ತೆ ಅವರಿಗೆ ತಲೆಯಲ್ಲಿ, ಅವರ ಗುರುತು ಅಷ್ಟು ಕೂತಿರುತ್ತೆ. ಅವರಿಗೆ ಮನುಷ್ಯರೇ ಬೇಕಾಗಿಲ್ಲ, ಅವರೇ ತಲೆಯಲ್ಲಿ ಕೂತಿರ್ತಾರೆ, ಅವರೇ ಗೋಡೆಯಲ್ಲಿ ಕಾಣಿಸ್ತಾ ಇರ್ತಾರೆ. ನೀನ್ ಹೀಗೆ ಅಂತ ನಮಗೆ ಕಾಣ್ತಲ್ಲ, ಅವರಿಗೆ ಯಾರಿದ್ದಾರೆ ಗೊತ್ತಾಗಲ್ಲ, ಇವರು ಬೈತಾ ಇರ್ತಾರೆ ಅಷ್ಟೇ. ರೋಡ್ ಅಲ್ಲಿ ಹೋಗ್ತಾ ಇರ್ತಾರಲ್ಲ, ಅವರ ಪಾಡಿಗೆ ಅವರು ತಲೆ ತೆಗೆದುಕೊಂತ ಬೈಕುಂತ ಹೀಗಂತ ಹೋಗ್ತಾ ಇರ್ತಾರೆ ಸ್ಕೂಟರ್ನಲ್ಲಿ. ಯಾರು ನೋಡಂತಾರೆ, ಮತ್ತು ಸೆಲ್ ಫೋನ್ ಇರಲ್ಲ. ಅಂದ್ರೆ ಆ ತಲೆಯಲ್ಲಿ ಕೂತಿದೆ ಆ ಅಡ್ಡಿ ಮಾಡುವ ವ್ಯಕ್ತಿಯ ಪಿಕ್ಚರ್. ಅದಕ್ಕೆ ಇವನು ಹೋಗ್ತಾ ಇದ್ರು, ಊಟ ಮಾಡ್ತಾ ಇದ್ರು, ಏನ್ ಮಾಡಿದ, ಹಲ್ಲು ಕಡಿದು 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 ನೆನೀತಾ ಇದ್ದ. ಇದು ನೋಡಿದ್ರಂತೆ ನಾರದ್ರು ಹೇಳ್ತಾರೆ, ದೇವರನ್ನ ವೈರದಿಂದ ನೆನೆದಷ್ಟು ಭಕ್ತಿಯಿಂದ ನೆನೆಯಲಿಕ್ಕಾಗಲ್ಲ, ಇದನ್ನೇ ನಿಶ್ಚಿತಾಮತಿ ಅಂತ ಹೇಳ್ತಾರೆ. ಅದಕ್ಕೆ ಇವರಿಗೆ ದೇವರನ್ನ ತೀವ್ರವಾಗಿ ನೆನೆಯಬೇಕಾದ್ರೆ ವೈರ ಬರಬೇಕು. ಆ ವೈರ ಬರಬೇಕಾದ್ರೆ ದೈತ್ಯರಾಗಿ ಹುಟ್ಟಬೇಕು. ದೈತ್ಯರಾಗಿ ಹುಟ್ಟಿದ್ರೆ ಹೊರತು ತೀವ್ರವಾಗಿ ನೆನೆದು ಆ ಹುಳಕ್ಕೆ ಕಳ್ಕೊಂಡು ಮತ್ತು ತಿರುಗಿ ಬರ್ಲಿಕ್ಕಾಗಲ್ಲ. ಇಷ್ಟು ಅವ್ರ ಅನಾಲಿಸ್ ಏನೋ ಡಯಾಗ್ನೋಸ್ ಮಾಡಿದ್ರು, ಟ್ರೀಟ್ಮೆಂಟ್ ಕೊಟ್ರು. ಶಾಪ, ದೈತ್ಯರಾಗಿ ಹುಟ್ಟ್ರಿ ಅಂತ. ಅಂದ್ರೆ ಶಾಪ ಕೋಪದಿಂದ ಕೊಟ್ರು, ಕರುಣೆಯಿಂದ ಕೊಟ್ರು ಅಂತ ಹೇಳಬೇಕು. ಯಾಕೆ ಇವರಿಗೆ ಪಟ್ಟಿ ಇರೋದೇನು, ಕೋಪ ಗೆದ್ದವರು ಅಂತ, ಕೋಪ ಗೆದ್ದವರು ಅಂತ. ಹಾಗಾದ್ರೆ ನಗುತ್ತಾ ಶಾಪ ಕೊಟ್ರೆ ಏನೋ ಸಂಶಯ ಬರುತ್ತೆ, ಶಾಪನೇನ ಅಂತೇಳಿ. ಅದು ಇನ್ನೊಬ್ರಿಗೆ ಗೊತ್ತಾಗಬಾರದು. ಭಾಗವತ ಓದಿದ್ರು ಕೂಡ, ಭಾಗವತ ಓದಿದ್ರು ಕೂಡ ಸನಕದ ಇವರು ಅಡ್ಡಿ ಮಾಡಿದ್ರು, ಅವ್ರು ಸಿಟ್ಟು ಬಂದು ಶಾಪ ಕೊಟ್ರು, ಇಷ್ಟೇ ಹೇಳಬೇಕು. ಅದಕ್ಕೆ ಕೋಪ ಮುಖ ಇಟ್ಟುಕೊಂಡು ಕೊಟ್ರಂತೆ. ಆದರೆ ಅರಣ್ಯಕಾಚಾರ ಅಂತವ್ರಿಗೆ ತಪ್ಪಿಸಿಕೊಳ್ಳಿಕ್ ಆಗಲ್ಲ ಅವರಿಗೆ. ಸರಿಯಪ್ಪ ನೀವು ಹೇಳ್ಬಿಡಿ ಅಂತ ಸುಮ್ಮನಂದ್ರು. ಅರಣ್ಯಕಾಚಾರ ರಹಸ್ಯ ಅಂತ ತಿಳಿಸಿಕೊಟ್ರು. ಅಪ್ಪ ಒಳಗಿದ್ರೆ ಹಾಗ ನೋಡಬೇಡಿ, ಕೋಪ ಇಲ್ಲದಂತ ಮಹಾನುಭಾವರಿಗೆ ಕೋಪ ಇದೆ ಅಂದ್ರೆ ಸಾಕು, ನಾವು ಬಿದ್ದೋಗ್ತೀವಿ. ಏನಾಗುತ್ತೆ, ನಮ್ಮ ಇಡೀ ಜೀವನ ಕೋಪ ಪಕ್ಕ ಕೂತಿರುತ್ತೆ, ನಮ್ಮ ಬಿಟ್ಟೆ ಹೋಗಲ್ಲ, ಕ್ರೋಧಮಯ ಆಗ್ಬಿಡ್ತೀವಿ ನಾವು. ದೊಡ್ಡವರಿಗೆ ದಿಟ್ಟಿದೆ ಅಂತ ಹೇಳಿದರೆ ಆ ರೀತಿಯಲ್ಲಿ ಇಷ್ಟು ರಹಸ್ಯ ಕೂತಿತ್ತು. ಕರುಣೆಯಿಂದ ಶಾಪ ಕೊಟ್ರಯ್ಯ, ಅದಕ್ಕೆ ಬಂದಿದ್ದಾರೆ. ವೈರದಿಂದ ದೇವರನ್ನ ತೀವ್ರವಾಗಿ ನೆನೆಯಲಿಕ್ಕೆ ಬಂದವರು ಇವರು ಅಂತ. ಚೆನ್ನಾಗಿ ಒಳಗಿದ್ದ ಕಂಡೀಷನ್ ಪೋಸ್ಟ್ ಮಾರ್ಟಮ್ ಮಾಡಿದಂತೆ ಚೆನ್ನಾಗಿ ಮಾಡಿ ನೋಡಿಸೋದು ಸಪ್ತಮಸ್ಕಂದ ಭಾಗವತ ನಾರದರ ವಾಕ್ಯಗಳು. ನಾನು ಹೇಳುದು ಬಹಳ ಚೂರು ಚೂರು ಹೇಳ್ತಾ ಇದ್ದೆ, ಹೆಚ್ಚು ಹೇಳ್ತಾ ಇಲ್ಲ. ಅಷ್ಟು ಒಂದೊಂದು ಒಂದೊಂದು ಪಂಕ್ತಿ ಹೇಳ್ತಾ ಹೋದ್ರೆ ಮತ್ತೆ ನೀವು ಭಾಗವತ ಬಿಡೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ.
ಅಪ್ರೋಕ್ಷ ಜ್ಞಾನಿಗಳಂದರೆ ಅವ್ರ ಯಥಂಚಿತ ಆಗಾಮಿ ಕರ್ಮಗಳೆಲ್ಲ ಸುಟ್ಟು ಭಸ್ಮ ಆಗ್ಬೇಕು.
ಪ್ರಾರಬ್ಧದ ಅದು ಪ್ರಾರಬ್ಧದಲ್ಲಿ ಪಾಪನೂ ಇರುತ್ತಲ್ಲ, ಪ್ರಾರಬ್ಧದಲ್ಲಿ ಪುಣ್ಯದ್ದು ಇರುತ್ತೆ, ಪಾಪದ್ದು ಇರುತ್ತೆ. ಅದೇ ಆಕ್ಟಿವೇಟ್ ಆಗ್ತಾ ಇದೆ. ಅದು ಉಪಮರ್ದನ ಮಾಡುವುದು ಹೇಗೆ, ಅದ್ ತೆಗೆಯೋದು ಹೇಗೆ ಅಂತ ನೋಡಿದ್ರು.
ವೈರದಿಂದ ನೆನೆತು ಅಂದ್ರೆ ತೀವ್ರವಾಗಿ ವೈರದಿಂದನೇ ನೆನೆತಾ ಇದ್ರು ಭಗವಂತನ್ನ ಅಲ್ಲಿ. ಇವ್ರು ಭಕ್ತಿ ಇಟ್ಕೊಂಡೇ ಮಾಡ್ಲಿಕ್ಕೆ
ಅಲ್ಲಿ ವೈರ ಮಾಡಿರುವ ಒಬ್ಬ ದೈತ್ಯ, ಆ ನೆಪ ಮಾಡಿಕೊಂಡು ಮನಸ್ಸಿಟ್ರು ಇವರು. ನೆಪ ಮಾಡಿಕೊಂಡು ಮನಸ್ಸಿಟ್ರು ಅಂದ್ರೆ ಹೇಗೆ, ಇವರು ವೈರ ಮಾಡದೆ ಅವವೈರ ಮಾಡುವಾಗ ಇವರು ಮನಸ್ಸಿಡುವುದೇನು, ಇವರು ಮನಸ್ಸಿಟ್ಟಾಗ ಇವರ ಮನಸ್ಸಿನಲ್ಲಿ ವೈರ ಬಂತೋ ಇಲ್ಲೋ ಅಲ್ಲಿ ಮತ್ತು ಒಳಗೆ ಹೋಗ್ಬೇಕು ಬರುತ್ತಲ್ಲ. ಇವನು ವೈರ ಮಾಡಿದ ಕೂಡಲೇ ಮನಸ್ಸಲ್ಲಿ ಆ ವೈಬ್ರೇಷನ್ ಇದೆ, ಅದರಿಂದ ಇವರವರಿಗೆ ಬಂದದ್ದೇನಯ್ಯ ಅಂದ್ರೆ ಮನಸ್ಸಿಡೋದು ಮಾತ್ರ. ದೇವರಲ್ಲೇ ತೀವ್ರವಾಗಿ ಕಥೆಯಿಂದ ಇಡ್ತಾ ಬಂದ್ರು, ಇವ 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 ಅಂತ ಏನವ ಅಂತ ಗೊತ್ತಿಲ್ಲ. ಪಕ್ಕದವನ್ ಮಾತ್ರ ಹಲ್ಲು ಕಡಿತಾ ಇದ್ದಾನೆ, ಇವರು ಮಾತ್ರ ಬರೇ ಮನಸ್ಸಿಟ್ಟ, ತೀವ್ರವಾಗಿ ದೇವರಲ್ಲಿ ಮನಸ್ಸಿಟ್ಟು ಈ ತರ ಆಯ್ತು ಅಂತ. ಸರಿ,
ಅವ್ರ ಪ್ರಾರಬ್ಧ ಏನು ಅಂತ ಹೇಳಿದ್ರು,
ಅದು ನಮಗ್ ಗೊತ್ತಿಲ್ಲ. ಈ ಸಬ್ಜೆಕ್ಟೇ ಎಲ್ಲೂ ಹೇಳಲ್ಲ ಅಲ್ಲ. ಪ್ರಾರಬ್ಧ ಕರ್ಮ ಯಾವುದು ಎಂಬ ರೆಫರೆನ್ಸ್ ಯಾವಾಗ ಬರುತ್ತೆ, ಪ್ರಾರಬ್ಧ ಇತ್ತು ಅದಕ್ಕೆ ಹೀಗ್ ಮಾಡಿದ್ರು ಎಂಬುದು ಗೊತ್ತಾದ್ರೆ ಆ ರೆಫರೆನ್ಸ್ ಬರುತ್ತೆ. ಅದೇ ಯಾರು ತಿಳಿಸಲಿಲ್ಲ, ಯಾವ ಟಿಪ್ಪಣಿಯಲ್ಲೂ ತಿಳಿಸಲಿಲ್ಲ. ಯಾಕೆ ರಹಸ್ಯ ಅಂತ, ಅರಣ್ಯಕಾಚಾರ್ಯರು ಮಾತ್ರ ಗೊತ್ತಿದ್ದವರಿಗೆ ತಲೆಯಲ್ಲಿ ಹೊಳೆಯುವಂತೆ ಮಾಡ್ತಾರೆ, ಅವರು ಬರೆದಿಲ್ಲ. ಯಾರಿಗೆ ಬೇಕೋ ಅವರಿಗೆ ತಲೆಯಲ್ಲಿ ಹೊಳೆಯುವಂತೆ ಮಾಡ್ತಾರೆ ಅಷ್ಟೇ. ವಿಷಯ ಗೊತ್ತಾಗ್ತದೆ, ನೋ ಕಾಮೆಂಟ್. ಇಷ್ಟು ಸತ್ಯವೋ ಅಲ್ಲೋ ಕಷ್ಟ ಇದರಿ ಕಾಣ್ತಾ ಇದೆ, ಸೂರ್ಯನಿಟ್ಟು ಕಷ್ಟ. ಸರಿ, ಅವರೇ ಹಿರಣ್ಯಾಕ್ಷ, ಹಿರಣ್ಯಕಶಿಪು, ರಾವಣ, ಕುಂಭಕರ್ಣ, ಶಿಶುಬಾಲ, ದಂತವಕ್ರ ಅಂತ ಬಂದರು. ಅಲ್ಲಿ ಹೇಳ್ತಾ ಇದ್ದಾರೆ, ಹಿರಣ್ಯಾಕ್ಷ ತಾನು ವರಾಹನಿಂದ ಸತ್ತು ಹೊರಟ, ಹಿರಣ್ಯಕಶಿಪು ಸಿಟ್ಟಿನಿಂದ ದೇವರನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಶುರು ಮಾಡಿದ. ಇಂತಹ ಪ್ರಯತ್ನ ನೋಡಿ,
ಅಂದ್ರೆ ಇಲ್ಲೆಲ್ಲಿ ನೋಡ್ಬೇಕಂದು ಹಿರಣ್ಯಕಶಿಪು ದೇವರನ್ನ ಇದು ಮಾಡ್ಬೇಕು ಅನ್ಕೊಂಡ ಮುಂದೆ ಹೋದ, ತಪಸ್ ಮಾಡಿದ, ವರ ಕೇಳಿದ, ಸತ್ತ, ಮುಗಿತು ಸಪ್ತಮಸ್ತನ ಭಾಗವತ ಅದಲ್ಲ ಅಂದ್ರು. ಅಲ್ಲಿ ಅವನ ಕಾನ್ಸೆಪ್ಟ್ ಏನು, ಹಿರಣ್ಯಕಶಿಪು ತಲೆಯಲ್ಲಿ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ, ಇರೋದು ಜಗತ್ತಿನಲ್ಲಿ ಎರಡೇ, ಒಂದು ಜಡ, ಒಂದು ಜೀವ, ಬಿಟ್ಟರೆ ಇನ್ನೊಂದು ದೇವ ಅಂತ ಪದಾರ್ಥನೇ ಇಲ್ಲ ಅವನ ಕಲ್ಪನೆಯಲ್ಲಿ. ಈ ಜೀವರೇ ಸಾವನ್ನ ಕಳ್ಕೊಂಡ್ರೆ, ತಪಸ್ಸನ್ನು ಜಾಸ್ತಿ ಮಾಡಿದರೆ ಬ್ರಹ್ಮ ಪದಕ್ಕೂ ಹೋಗ್ಬೋದು, ವಿಷ್ಣು ಪದಕ್ಕೂ ಹೋಗ್ಬೋದು, ರುದ್ರ ಪದಕ್ಕೂ ಹೋಗ್ಬೋದು ಅಂತ ಇದನ್ನೇ ಹೇಳ್ತಾರೆ. ತಪಸ್ಸು ಮಾಡ್ತಾ ಇರುವಾಗ ದೇವತೆಗಳು ಬಂದು, ಸ್ವಾಮಿ ಅವನು ಯಾಕೆ ಕೂತಾನೆ ಗೊತ್ತೋ, ನಿಮ್ಮ ಅನುಗ್ರಹದಿಂದ ಸಾವು ಕಳ್ಕೊಂಡು ತಪಸ್ಸು ಮಾಡಿ ಎಷ್ಟು ನಿಮಗಿಂತ ಜಾಸ್ತಿ ಮಾಡಿ ನಿಮ್ಮನ್ನು ಇಳಿಸಿ ನಿಮ್ ಪೋಸ್ಟ್ಗೆ ಬಂದು, ಇಷ್ಟೆಲ್ಲ ಸಭೆಯಲ್ಲಿ ಬ್ರಹ್ಮದೇವರ ಪೋಸ್ಟ್ ಬರಬೇಕಂತೆ. ಅದು ಪೋಸ್ಟ್ ತಪಸ್ಸಿನಿಂದ ಅದನ್ನ ಅರ್ಣ ಮಾಡಬಹುದು. ಇಷ್ಟು ಕ್ಲಿಯರ್ಟಿ ನನಗೆ ಅಂದ್ರೆ ಎಷ್ಟು ಮಪ್ಪು ಅಂತ ಹೇಳ್ತೀರಾ? ಅಯ್ಯೋ ನೀವು ಹೇಳ್ಬಿಡ್ತಾ ಇದ್ರಲ್ಲ ರಹಸ್ಯ, ಪಕ್ಕ ಕೂತಿರ್ತಾರ ರೈತರು, ಅವ್ರಿಗೆ ಯಾರಿಗೆ ಮಾಡಿಬಿಟ್ರೆ ಫೋನ್ ಮಾಡಿಬಿಟ್ರೆ ಹೇ ಗತಿ ಏನು ಅಂದ್ರೆ, ಏನೂ ಇಲ್ಲ, ನಾವು ಇಷ್ಟು ಹೇಳಿದ್ರು ಕೂಡ ಚೂರು ಚರಣ ಇರಲ್ಲಂತೆ ಅವರಿಗೆ. ಅಪ್ಪ ಏನ್ ಮಪ್ಪ ಇವರು, ದೇವರಿಲ್ಲ ದೆವ್ವ ಇಲ್ಲ, ನಾವೇ ಎಲ್ಲ ಮಾಡೋದು, ಸುಮ್ಮನೆ ಪುರಾಣ ಹೇಳಿ ಹೇಳಿ ಒದ್ದಾಡ್ತಾರೆ, ಒನ್ ಅವರ್ ವೇಸ್ಟ್ ಮಾಡ್ಕೊಂತ ಇದ್ದಾರೆ ಅಂತ ನಕ್ಕೊಂಡು ಹೋಗ್ತಾರ. ಇಷ್ಟು ಹೇಳಿದ್ರು ತಲೆ ಹೋಗಲ್ಲಂತೆ. ಹೇಗೆ ಷೋಡಶಿ ಚತುರ್ದಶಿ ಎಲ್ಲ ಹೇಳಿದ್ರು ಕೂಡ ಏನೋ ಒಣ ಹೇಳ್ತಾ ಇರ್ತಾರೆ, ಒಂದು ಕಥೆ ಇಲ್ಲ ಜೋಕ್ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಅಂತ ಹೇಳ್ಕೊಂಡು ಅವ್ರು ತುಂಬಾ ಜನ ಇದ್ದಾರೆ. ಒಬ್ರು ಹೇಳಿದ್ರು ಪಾಪ, ಒಂದು ಮೊದಲನೇ ದಿವಸ ಬಂದಿದ್ರು ಷೋಡಶಿ ಆಗ್ತಾ ಇದ್ದಾರೆ, ಕೊನೇ ದಿವಸ ಒಂದು ದಿವಸ ಕಾಣಿಸಿದ್ರು ರೋಡಲ್ಲಿ. ಏನಪ್ಪ ಅಂದ್ರೆ ಅದು ಏನೋ ಅರ್ಥನೇ ಆಗಿಲ್ಲ, ಆ ವಿಷಯ ಅರ್ಥ ಆಗ್ತಾ ಇಲ್ಲ. ಬಂದು ಟೈಮ್ ವೇಸ್ಟ್ ಯಾಕೆ ಮಾಡಬೇಕು ಅಂತ ಬರಲಿಲ್ಲ. ಮೆಚ್ಚಿದ್ದೆ ನಾನು, ಇದ್ದದ್ದು ಕರೆಕ್ಟ್ ಹೇಳಿದ್ರಲ್ಲ, ಸಂತೋಷ ಆಯ್ತು. ಬಚ್ಚಿಟ್ಕೊಂಡು ನನ್ ಕೆಲಸ ಇತ್ತು, ನೀವು ಬಹಳ ಚೆನ್ನಾಗಿ ಹೇಳ್ತಾ ಇದ್ರಿ, ಅದು ನೋಡಿದೆ, ಆದ್ರೂ ನಂಗೆ ಆನಂದ ಆಯ್ತು, ಬಂದಿಲ್ಲ ಯಾವ ಇಲ್ಲ, ಡೈರೆಕ್ಟ್ ಆಗಿ ಹೇಳಿದ್ರು, ಡೈರೆಕ್ಟ್ ಆಗಿ ಹಿಟ್ಟು. ನಂಗೆ ಆನಂದ ಆಗತ್ತ, ಹೊಡೆದ್ರೆ ಆನಂದ ಆಗತ್ತೆ, ಅವಮಾನ ಆದ್ರೂ ಕೂಡ ಆನಂದ ಆಗತ್ತೆ, ನಂಗೇನೇ ಆಗಿಲ್ಲ ಅವಮಾನಲ್ಲಿ, ಸಂತೋಷ ಆಯ್ತು ನನಗೆ. ಆದ್ರೆ ಆ ವ್ಯಕ್ತಿ ಹೇಳೋ ರೀತಿ, ಒನ್ ಅವರ್ ಟೈಮ್ ವೇಸ್ಟ್ ಯಾಕೆ ಮಾಡ್ಬೇಕು ಅಂತ ಬರ್ಲಿಲ್ಲ ಅಂತ ಹೇಳಿದ್ರಲ್ಲ ಅಂದ್ರೆ, ಹಾಗೆ ಇವರಿಗೆ ಹೇಳಿದ್ರು ತಲೆಗೆ ಬರಲ್ಲ, ತಲೆಗೆ ಕೂತಿದೆ. ನಾನು ತಪಸ್ಸು ಮಾಡಿ ಹೇಗಾದ್ರೂ ಸರಿ ಶಕ್ತಿ ಪಡೆದು ವಿಷ್ಣುವನ್ನು ಕೊಲ್ಲಬೇಕು. ಕೊಲ್ಲಿಕ್ಕಾಗತ್ತಾ ಅಂದ್ರೆ ಹೇಳ್ತಾ ಇದ್ದಾನೆ, ನಮ್ಮನ್ನು ಕೊಲ್ಲಲ್ಲ ವಿಷ್ಣು, ನಾವು ಕೊಲ್ಲೋಣ ಅಲ್ಲ, ಕೊಂದ್ರೆ ಮುಂದೆ ಅವರ ದೇವರ ಬಗ್ಗೆ ಕಲ್ಪನೆ ಹೇಗಾಗಿದೆ ಅಂತ. ಭೂರಿಣ ರುಧಿರೇಣ ವೈ, ಈ ವಿಷ್ಣುವಿನಲ್ಲಿ ತುಂಬಾ ರಕ್ತ ಇದೆ, ಯಾರಲ್ಲೂ ಇಲ್ಲ ಅಷ್ಟು ರಕ್ತ, ನಾವು ಎಲ್ಲಿ ಕಂಡಿಲ್ಲ ಅಷ್ಟು ರಕ್ತ ಇದೆ ಅಂತ ವಿಷ್ಣುವಿನಲ್ಲಿ. ಅದಕ್ಕೆ ಶ್ರೀನಿವಾಸ ಕಲ್ಯಾಣದಲ್ಲಿ ಕೃಷ್ಣಾದು ಕೂಡ ರಕ್ತ ತುಂಬಾ ಸುರಿಸಿದ, ಯಾಕೆ ಇವರಿಗೆಲ್ಲ ಕನ್ಫ್ಯೂಸ್ ಆಗ್ಬೇಕು ಅಂತ ಹೇಳಿ ಅದ ಹೇಳ್ತಾ ಇದ್ದಾನೆ. ಭೂರಿಣ ರುಧಿರೇಣ ವೈ, ತುಂಬಾ ರಕ್ತ ಬರುತ್ತೆ, ಅದರಿಂದ ಯುದ್ಧ ಪ್ರಿಯಂ ಭ್ರಾತಂತರ ಪಯುಷ್ಯ, ನನ್ನ ತಮ್ಮನನ್ನ ನಾನು ತರ್ಪಣ ಕೊಡ್ತೇನೆ ಆ ರಕ್ತದಿಂದ. ಕಾನ್ಸೆಪ್ಟ್ ಎಲ್ಲ ಇದು ಮುಂದೆ ಕೆಲಸ ಬರುತ್ತೆ, ಈ ಕಾನ್ಸೆಪ್ಟ್ ಎಲ್ಲ ಯಾಕೆ ಇಷ್ಟು ಹೇಳ್ತಾ ಇದ್ರೆ ಮುಂದೆ ಗೊತ್ತಾಗುತ್ತೆ. ಒಟ್ಟಾರೆ ಅವನ ತಲೆಯಲ್ಲಿದ್ದದ್ದು ಜೀವ ಜಡ ಎಷ್ಟೆ, ವಿಷ್ಣು ಕೂಡ ನನ್ನಂತೆ ಒಬ್ಬ, ನನ್ನನ್ನು ಹೇಗೆ ಕೊಲ್ಲಬಲ್ಲ ನಾನು ಹಾಗೆ ಕೊಲ್ಲ ಬಂದೆ. ಸರಿ ಇಷ್ಟಿಟ್ಟುಕೊಂಡ ಎಲ್ಲರನ್ನ ಕರೆದ ತನ್ನವರನ್ನ ಹೇಳ್ತಾ ಇದ್ದಾನೆ, ಈ ವಿಷ್ಣು ಅವನನ್ನ ಕೊಂದು ನಾನು ತರ್ಪಣ ಕೊಡಬೇಕಾದರೆ ಅವನು ಬಲಿಷ್ಠನಾಗಿದ್ದಾನೆ, ಅವನು ಬಡಕಲಾಗ್ಬೇಕು, ಬಡಕಲಾಗ್ಬೇಕಾದ್ರೆ ಆಹಾರ ಕಮ್ಮಿ ಆಗ್ಬೇಕು, ಅವನಾಗಿ ಕಮ್ಮಿ ಮಾಡಲ್ಲ, ನಾವಾಗಿ ಕತ್ತರಿಸ್ಬಿಡ್ಬೇಕು. ಹಿಂದಿನ ಕಾಲ ರಾಜ್ಯ ಮುತ್ತಿಗೆ ಹಾಕಿ ಹೊರಗಿನ ಸಪ್ಲೈ ಕಟ್ ಮಾಡಿಬಿಡ್ತಾ ಇದ್ರು, ಒಳಗಿದ್ದವರು ಎಷ್ಟು ಕಾಲ ತಿಂತಾರೆ, ಹೊರಗೆ ಬರಲೇಬೇಕು ಇರುಳು ಇರುಳು ತರ. ಹಾಕಿ ಈ ವಿಷ್ಣುವಿಗೆ ಈ ಬ್ರಾಹ್ಮಣ ಎಲ್ಲ ಸುಮ್ಮನೆ ಕೊಡಲ್ಲ, ಎಲ್ಲ ಕೂತು ಹೋಮಗಳು ವೈಷ್ಣದೇವರು ಎಲ್ಲ ಮಾಡಿ ಮಾಡಿ ಆ ವಿಷ್ಣುವಿಗೆ ಒಳ್ಳೆ ಆಹಾರ ಕೊಡ್ತಾ ಇದ್ದಾರೆ, ದಪ್ಪಕ್ಕಾಗಿದ್ದಾರೆ. ಅದಕ್ಕೆ ಇವರನ್ನೇ ಕೊಂದು ಬಿಟ್ರೆ ಫುಡ್ ಸಪ್ಲೈ ಸ್ಟಾಪ್ ಆಗುತ್ತೆ, ಯಾರಿಗೆ ವಿಷ್ಣುವಿಗೆ, ವಿಷ್ಣು ಬಡಕಲ ಆಗ್ತಾನೆ, ಈಸಿಯಾಗಿ ಕೊಂದು ಬಿಡಬಹುದು ಅಂತ ತಲೆಯಲ್ಲಿ ಬಂದು. ಎಷ್ಟು ಕಾನ್ಸೆಪ್ಟ್ ನೋಡಿ, ಎಷ್ಟು ಚೆನ್ನಾಗಿದೆ, ಸ್ಟಾರ್ಟ್ ಆಗಿದೆ. ಹಾಗೆ ಹೇಳ್ತಾ ಅದರಲ್ಲಿಯೂ ಒಂದೇ ಮಾತು, ಬಾಯಿಂದ ಬರ್ತಾ ಇದೆ. ಇಬ್ಬರು ಕೂತಿದ್ದಾರೆ, ಒಂದು ಮಾತು ನುಡಿಯುತ್ತಾರೆ. ವಿಷ್ಣು ದ್ವಿಜಪ್ರಿಯ ಮೂಲ. ವಿಷ್ಣು ಬ್ರಾಹ್ಮಣರ ಕ್ರಿಯೆಗಳೇ ಅವನ ಮೂಲ, ಅದೇ ಊಟ ಹಾಕುವುದು ಅಂತ ದೈತ್ಯನಿಗೆ. ಜಯ ಅಂತಾನೆ ಅದೇ ಮಾತಿನಿಂದ ವಿಷ್ಣು ದ್ವಿಜಪ್ರಿಯ ಮೂಲ. ದ್ವಿಜರ ಕ್ರಿಯೆಗಳು ಇವನಿಗೆ ಮೂಲ ಅಲ್ಲ, ಅದಕ್ಕೆ ಇವನು ಮೂಲ. ಇವನಿಗೆ ಯಾವುದು ಮೂಲ ಇಲ್ಲ ಅಂತ ಇಬ್ಬರು ಒಂದೇ ಮಾತು ನುಡಿದ್ರು. ಎರಡರ್ಥ ಒಂದೇ ಬಾಯಿಯಿಂದ, ಇದು ವೇದವ್ಯಾಸರ ಶೈಲಿ ಅಂತ ಈ ರೀತಿಯಲ್ಲಿ ನುಡಿದು ಎಲ್ಲರನ್ನ ಕಳಿಸಿ ಬ್ರಾಹ್ಮಣರನ್ನ ಗೋವುಗಳನ್ನ ಯಜ್ಞಶಾಲೆಗಳನ್ನ ಧ್ವಂಸ ಮಾಡಿಬಿಡಿ, ಭೂಮಂಡಲ ಎಲ್ಲಿ ಇರಬಾರದು ಮೊದಲು ಮಾಡಿಬಿಡಿ ಎಂದು. ಅವ್ರು ಬೇಕಾಗಿದ್ದೇ ಅದು, ಅಂದದಿಂದ ಹೋಗ್ತಾ ಇದ್ದಾರೆ. ಸರಿ, ಇತ್ತ ದೈತ್ಯ ಕೂತ, ಜಯ ಎದ್ದ, ಉಪದೇಶ ಪಡಬೇಕಾಗಿತ್ತು. ತಾಯಿ ದುಃಖ ಪಡ್ತಾ ಇದ್ಲು, ತಮ್ಮನ ಹೆಂಡತಿ ತಮ್ಮನ ಮಕ್ಕಳು ದುಃಖ ಪಡ್ತಾ ಇದ್ರು. ಅದಕ್ಕೆ ಉಪದೇಶ ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಂಬ ಅಂಬ ಹೇ ವಧು ಪುತ್ರ ವೀರಂ ಮಾರ್ಗ ಶೋಚಿತು. ಸತ್ತಿದ್ದಾನೆ, ವೀರನಾಗಿ ಸತ್ತಿದ್ದಾನೆ, ಅವನಿಗಾಗಿ ಅಳಬೇಡಿ. ನಮ್ಮನ್ನು ಬಿಟ್ಟೋದ್ನಲ್ಲ, ಬಿಟ್ಟೋಗ್ಲೇಬೇಕಾಗಿದ್ದೆ. ಜೀವಾನಾಮಿಯ ಸಂಬಾತ ಪ್ರಪಾಯಾಮಿ ಸೂರತೆ. ಅರವಟ್ಟಿಗೆಯಲ್ಲಿ ನೀರು ಕುಡ್ಲಿಕ್ಕೆ ಬಂದವರು ಎಷ್ಟು ಕಾಲ ಇರ್ತಾರೆ? ಸ್ವಲ್ಪ ಕಾಲ. ಒಳ್ಳೆ ಕ್ಲೋಸ್ ಫ್ರೆಂಡ್ಸ್ ತರ ಮಾತಾಡ್ಕೊಂತಾರೆ. ನೀರು ಕುಡಿಯೋದಾದ್ಮ ಯಾರ ಪಾಡಿಗೂ ಹೊರಟೋಗ್ತಾರೆ. ನಾವು ಅಷ್ಟೇ, ಎಲ್ಲರೂ ಬಿಟ್ಟು ಹೋಗ್ಬೇಕಾಗಿದ್ದೆ. ಇದು ಗೊತ್ತು, ಇದು ಗೊತ್ತು ನಮಗೆ. ಪ್ರತಿ ಸಲ ಪುರಾಣ ಕೇಳಿದಾಗೆಲ್ಲ ಹಿರಣ್ಯಗರ್ಭನ ಬಾಯಿಂದ ಕೇಳ್ತಾನೆ ಇದು, ಕೇಳಿ ಬಿಡ್ತಾನೆ ಇದು. ಆದರೆ ಇದನ್ನೇ ಹಿಡ್ಕೊಂಡ್ರೆ, ಚೂರು ಮನಸ್ಸಿನಲ್ಲಿ ಸದಾ ನೆನೆಸಿದರೆ, ದಿನಕ್ಕೊಂದು 10 ಸಲ ನೆನೆಸಿದರೆ, ನಮ್ಮ ಸುತ್ತು ಇರೋ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಎಲ್ಲರೂ ಕೂಡ ನಾನು ಇವ್ರನ್ನ ಬಿಟ್ಟು ಹೋಗೋದೇ, ಇವ್ರು ನನ್ನ ಬಿಟ್ಟು ಹೋಗೋರೆ ಎಂಬ ಮಂತ್ರ ಜಪ ಮಾಡ್ತಾ ಬಂದ್ರೆ ಎಷ್ಟು ಕಟ್ಟಾಗುತ್ತೆ ಒಳಗಿಂದು. ವ್ಯಾಮೋಹ ಎಲ್ಲ ಕತ್ತರಿಸ್ತಾ ಬರುತ್ತೆ. ಅಂದ್ರೆ ಇಲ್ಲಿ ಪ್ರಾಕ್ಟಿಕಲ್ಲಿ ಅಪ್ಲೈ ಮಾಡಬೇಕಾದ ಮಂತ್ರಗಳ ಗುಂಪಿದು ಮಾತುಗಳಲ್ಲ ಅಂತ ಹೇಳ್ತಾರೆ, ಅಂತಹ ಮಂತ್ರಗಳ ಗುಂಪಿದು. ಸರಿ, ನಂತರ ತಾಯಿಗೆ ಹೇಳುತ್ತಾನೆ, ಅಮ್ಮ ಸತ್ತಿದ್ದಾನೆ ಅಂತ ತಿಳಿದೀಯಾ? ಹಿರಣ್ಯ ಅಂತ ಸಾಯಲಿಲ್ಲ, ಅವನು ಜೀವ, ಜೀವನಿಗೆ ಸಾವಿಲ್ಲ. ಇದೇ ಹಿರಣ್ಯಕಶಿಪು ಸ್ವಲ್ಪ ಹೊತ್ತು ಮುಂದೆ ಹೇಳಿದ್ದ, ವಿಷ್ಣುವನ್ನು ಕೊಂದು ಬಿಡುತ್ತೇನೆ ಅಂತ ಹೇಳಿದ್ದ. ಅಂದ್ರೆ ಅರ್ಥ ಏನು? ವಿಷ್ಣುವಿಗೂ ಸಾವಿಲ್ಲ, ಅವನ ಶರೀರ ಬೇರು ಮಾಡಿ ಬಿಡುತ್ತೇನೆ ಅಂತ. ಅಂದ್ರೆ ಅರ್ಥ ಏನು? ವಿಷ್ಣುವಿಗೂ ಕೂಡ ನನ್ನಂತೆ ಇನ್ನೊಂದು ಶರೀರ ಇದೆ ಎಂಬ ಕಲ್ಪನೆ. ಬ್ಯಾಕ್ 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 ಹೋದ್ರೆ ಅಲ್ಲಿ ಓಪನ್ ಆಗುತ್ತೆ. ಚೆನ್ನಾಗಿದೆ. ಸರಿ, ತಾಯಿಗೆ ಉಪದೇಶಿಸಿಕೊಳ್ಳಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಅಮ್ಮ, ಹಿಂದೆ ಉಹೀನರ ಮಹಾರಾಜ ಸುಯಜ್ಞ ಸತ್ತು ಬಿದ್ದಿದ್ದ, ಅವರ ಹೆಣ್ಣಂದರೆಲ್ಲರೂ ಅಳತಾ ಇದ್ರು. ಯಮಧರ್ಮರಾಜರೇ ಬಂದು ಉಪದೇಶ ಕೊಟ್ರಮ್ಮ, ಅದು ನಿನಗೆ ಹೇಳುತ್ತೇನೆ. ಇಂಥ ಉಪದೇಶಗಳು ಅಂದ್ರೆ ಅಷ್ಟು ನಮ್ಮ ಪರಿವರ್ತನೆ ಮಾಡತಕ್ಕಂಥ ಜೀವನದ ದೊಡ್ಡ ಮಂತ್ರಗಳು, ಅದನ್ನ ತಿಳಿಸಿಕೊಡ್ತಾ ಇದ್ದಾರೆ. ಅದು ಏನು ಎಂಬುದನ್ನ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಂ ಅಸ್ತು. ಏನ್ ಮಾಡ್ತಾರೆ?